ಮುನಿಯ ಮನದಾಳದಲ್ಲಿ ತಳೆದು ಅಕ್ಷರ ರೂಪ ಇಳೆಯೊಡೆತಿಗಾಗಿ ರಸಕಾವ್ಯವಾದವನೇ ಪದವಾಕ್ಯವಾಗಿ ಪುನರವತರಿಸು ನಾಲಿಗೆಗೆ ನುಡಿಯಾಗಿ ಒಡಮೂಡು ಆದಿನಾಯಕನೇ. ನಿನ್ನ ಕಥನಾನುಸಂಧಾನ ಸಂಚಿತ ಪುಣ್ಯ ಫಲವು ಒದಗಲಿ ಮಹಾಗುರುಕುಲದ ಬಲಕ್ಕೆ, ಋಷಿ ಪರಂಪರೆ ವೇದ ಶಿಕ್ಷಣೋಪಾಸನೆಗೆ ವಿಶ್ವವಿದ್ಯಾಪೀಠ ಸಿಗಲಿ ಅನುಕೂಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಅನುಕೂಲಕ್ಕೆ, ವಿಶ್ವವಿದ್ಯಾಪೀಠ ಸಿಗಲಿ ಅನುಕೂಲಕ್ಕೆ. ಸಾಂತ್ವನಕ್ಕೆ ಕಟ್ಟಲಾರದ ಬೆಲೆಯಿದೆ. ಧರ್ಮ ಸಂಕಟದಲ್ಲಿ ಮನಸ್ಸು ತಲ್ಲಣಿಸುತ್ತಾ ಇರುವಾಗ, ಮುಂದೆ ದಾರಿ ಕಾಣದ ಹೊತ್ತು ಬಂದಿರುವಾಗ, ಯಾಕೆ ಬದುಕಬೇಕು, ಸಾವು ಈಗಲೇ ಬರಬಾರದ ಎಂದು ಮನಸ್ಸು ಬದುಕಿಗಾಗಿ ಅಲ್ಲ ಸಾವಿಗಾಗಿ ಹಪಹಪಿಸುವಾಗ, ಒಂದು ಪ್ರೀತಿಯ ನೋಟ, ಹೆಗಲ ಮೇಲೆ ಒಂದು ಕೈ, ಸಮಾಧಾನದ ಎರಡು ಮಾತುಗಳು, ಅವುಗಳು ನಾವಾಗಲೇ ಹೇಳಿದಾಗ ಕಟ್ಟಲಾರದ ಬೆಲೆಯನ್ನು ಹೊಂದಿರುತ್ತವೆ. ಜೀವವನ್ನೇ ಉಳಿಸುತ್ತವೆ, ಜೀವನವನ್ನೇ ಉಳಿಸುತ್ತವೆ. ನಿನ್ನೆ ನಾವು ಪ್ರಸ್ತಾಪ ಮಾಡಿದ ಹಾಗೆ ಆ ಹೊತ್ತಿನಲ್ಲಿ ಸಾಂತ್ವನ ಮಾಡುವವರು ಸಿಗದೆ ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆ ಹೊತ್ತಿನಲ್ಲಿ ಒಂದು ಸಾಂತ್ವನದ ಮಾತು ಸಿಕ್ಕಿದ್ರೆ, ಆ ಮುಹೂರ್ತ ಕಳೆದಿದ್ರೆ ಮತ್ತವರು ಬದುಕ್ತಾರೆ. ಆದರೆ ಆ ಮುಹೂರ್ತದಲ್ಲಿ ಸಿಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಕೌಸಲ್ಯ ಸ್ಥಿತಿ, ನಾನಿನ್ನು ಬದುಕಿರಲಾರೆ ಎಂಬ ಸ್ಥಿತಿ, ನಿಜವಾಗಿ ಬದುಕಲಾರದ ಸ್ಥಿತಿ ಇದೆ ಕೌಸಲ್ಯ. ಯಾಕೆಂದ್ರೆ ಬೆಳಕು ಅಂತ ಇದ್ದ ಒಂದೇ ಒಂದು ತನ್ನ ಮಗ ಅವನು ದೂರವಾದಾಗ, ಬದುಕಿನಲ್ಲಿ ಬೇರೇನೋ ಇಲ್ಲದೇ ಇದ್ದಾಗ, ಯಾರು ಬೆಳಕಾಗಲಿಕ್ಕೆ ಸಾಧ್ಯವಿತ್ತು, ಬೆಳಕಾಗಬೇಕು ಆ ದೊರೆ ಸಂಪೂರ್ಣ ಗ್ರಹಣವನ್ನು ತಾಳಿದಾಗ ಯಾರಿಗಾದ್ರೂ ಹಾಗಾಗಬಹುದು. ವಿಲಪಂತೆ ಹಲುಬುವ ಕೌಸಲ್ಯ, ನಿಜವಾಗಿ ನಾರೀರತ್ನ, ಪ್ರಮದೋತ್ತಮ ನಾರೀರತ್ನ. ಆದರೆ ಈಗ ಆಳಲಾರದ ದುಃಖದಲ್ಲಿ ಅದು ಏನು ಹಲಿಬಿದಳು, ಏನ್ ಬಿಟ್ಟಳು ಎಂಬುದು ಗೊತ್ತಾಗದಂತಹ ಸ್ಥಿತಿ ಇದೆ. ಅವಳನ್ನ ಸುಮಿತ್ರೆ ಸಂತೈಸಿದಳು, ಲಕ್ಷ್ಮಣನ ತಾಯಿ ಸುಮಿತ್ರೆ ಸಂತೈಸಿದಳು. ನಿಮಗೆ ಈ ಹಿಂದೆಯೇ ಹೇಳಿದ್ದೆ, ಸುಮಿತ್ರೆ ಅದು ಹೆಚ್ಚೇನು ಗೊತ್ತಾಗೋದಿಲ್ಲ ಆಕೆಯ ಪಾತ್ರದ ಬಗ್ಗೆ. ಸೌಮಿತ್ರಿ ಲಕ್ಷ್ಮಣನ ತಾಯಿ ಅಂತ ಮಾತ್ರ ಗೊತ್ತು, ಹೆಚ್ಚೇನು ಗೊತ್ತಿಲ್ಲ. ಆದ್ರೆ ಈ ಸಂದರ್ಭಗಳಲ್ಲಿ ಅವಳು ಪರಿಚಯ ಆಗ್ತದೆ, ಅವಳು ಎಷ್ಟು ದೊಡ್ಡವಳು ಅಂತ ಗೊತ್ತಾಗ್ತದೆ. ಸುಮಿತ್ರೆ ಬಗ್ಗೆ ಒಂದು ವಿಶೇಷಣವನ್ನು ಕೊಟ್ಟರು, ಧರ್ಮೇ ಸ್ಥಿತ, ಯಾವಾಗಲೂ ಧರ್ಮದಲ್ಲಿ ನೆಲೆ ನಿಂತವಳು. ಆಕೆ ಧರ್ಮವನ್ನು ಬಿಟ್ಟು ಹೊರಹೋದ ಒಂದು ಕ್ಷಣ ಅಂತ ಇಲ್ಲ, ಅನವರತವಾಗಿ ಧರ್ಮದಲ್ಲಿ ನೆಲೆಸಿದವಳು. ಅವಳು ಧರ್ಮ್ಯಂ ವಾಕ್ಯಂ, ಧರ್ಮಯುಕ್ತವಾದ ಈ ಮಾತನ್ನು ಕೌಸಲ್ಯಕ್ಕೆ ಹೇಳಿದಳು. ಸುಮ್ಮನೆ ಸಮಾಧಾನ ಮಾಡೋಕೆ ಏನೋ ಬಣ್ಣ ಕಟ್ಟಿ ಹೇಳಿದ್ದಲ್ಲ, ಆ ಮಾತು ಧರ್ಮಯುಕ್ತ, ಯುಕ್ತ ಸರಿಯಾದ ಮಾತು. ಆಕೆ ಕೌಸಲ್ಯಕ್ಕೆ ಹೇಳಿದ್ದೇನು, ಮಗನನ್ನು ಕುರಿತು ದುಃಖಿಸ್ತಾ ಇದೆಯೇ, ಏನಾಗಿದೆ ಅಂತ ದುಃಖಿಸ್ತಾ ಇದೆ. ರಾಜ್ಯವನ್ನು ಕಳ್ಕೊಂಡ ಅಂತ ಮಾತ್ರ ನಿನ್ನ ಕಣ್ಣಿಗೆ ಕಾಣ್ತಾ ಇರುವಂತದ್ದು, ಧರ್ಮವನ್ನು ಪಡ್ಕೊಂಡು ಅನ್ನೋದು ಯಾಕೆ ನಿನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಆಕೆ ಕೌಸಲ್ಯನ್ನ ಸಂಪಾದನೆ ಮಾಡ್ತಾ ಸಮಾಧಾನ ಮಾಡ್ತಕ್ಕಂತ ಪರಿ ಇದು ಪಡ್ಕೊಂಡದ್ದು ತುಂಬಾ ದೊಡ್ಡದು. ಪಡ್ಕೊಂಡ ಧರ್ಮ, ಪಡ್ಕೊಂಡ ಕೀರ್ತಿ, ಪಡ್ಕೊಂಡ ಸಾರ್ಥಕತೆ ಎಷ್ಟು ದೊಡ್ಡದು. ಆರ್ಯೇ ಅದು ಸುಮಿತ್ರ ಕೌಸಲ್ಯ ಮಾಡುವಂತ ಸಂಬೋಧನೆ, ಅಕ್ಕ ಗೌರವದಲ್ಲಿ ಮಾಡತಕ್ಕಂತ ಒಂದು ಸಂಬೋಧನೆ. ರಾಜ್ಯವನ್ನು ತೊರೆದು ನಿನ್ನ ಮಗ ಕಾಡಿಗೆ ಹೊರಟಾಗ ಮಾಡಿದ್ದೇನಂದ್ರೆ ಸತ್ಯದ ರಕ್ಷಣೆ, ಕುಲದಲ್ಲಿ ಸತ್ಯವು ಉಳಿಯಿತು. ಇಲ್ಲಿವರೆಗೂ ಯಾವ ಸತ್ಯವು ಕುಲದಲ್ಲಿ ಉಳ್ಕೊಂಡು ಬಂದಿತ್ತೋ ಆ ಕುಲವು, ಆ ಸತ್ಯವು ಕುಲದಲ್ಲಿ ಉಳಿಯಿತು. ಅವನ ತ್ಯಾಗದಿಂದಾಗಿ ಸತ್ಯಕ್ಕೆ ಬೆಲೆ ಧರ್ಮ, ರಾಮ ಪಡ್ಕೊಂಡಿರ್ತಕ್ಕಂಥ ಧರ್ಮ. ಆ ಧರ್ಮ ಏನು ಅಂತಂದ್ರೆ ಶಿಷ್ಟೈರಾಚರತೆ ಸಮ್ಯಕ್. ಈವರೆಗೆ ಜಗತ್ತಿನಲ್ಲಿ ಶಿಷ್ಟರು ಅಂತ ಯಾರು ಆಗೋಗಿದ್ದಾರೋ, ಒಳ್ಳೆಯವರು ಅಂತ ಯಾರು ಆಗೋಗಿದ್ದಾರೋ, ಅವರೆಲ್ಲರೂ ಯಾವುದನ್ನ ಆಚರಿಸಿದ್ರು, ಎಲ್ಲಕ್ಕಿಂತ ಚೆನ್ನಾಗಿ ಯಾವುದನ್ನ ಆಚರಿಸಿದ್ರು, ಯಾವುದಕ್ಕೆ ತಮ್ಮ ಜೀವವನ್ನೇ ದಾರಿಯಾಗಿ ಎರೆದರು ಅಂತ ಧರ್ಮ. ನಾವು ಯಾಕೆ ಮಹಾಪುರುಷರನ್ನು ನೆನಪಿಸಿಕೊಳ್ತೇವೆ, ಮಹಾಪುರುಷರನ್ನು ಗೌರವಿಸುತ್ತೇವೆ ಅಂದ್ರೆ ಧರ್ಮಕ್ಕಾಗಿ. ಅವರು ಧರ್ಮವನ್ನು ಬಿಟ್ಟವರಲ್ಲ, ಅವರು ಧರ್ಮದಲ್ಲಿ ಧರ್ಮವನ್ನು ಆಚರಿಸಿದ್ರು, ಧರ್ಮದಲ್ಲಿ ನೆರೆ ನಿಂತರು ಎನ್ನುವ ಕಾರಣಕ್ಕೆ ದೊಡ್ಡವರು ದೊಡ್ಡವರು ಅಂತ ಅನ್ಸ್ಕೊಳ್ಳುವಂತಹದ್ದು. ದುಡ್ಡಿನಿಂದ ದೊಡ್ಡವನಾಗೋದಿಲ್ಲ, ಕೇವಲ ಆಕೃತಿಯಿಂದ ಯಾರು ದೊಡ್ಡವನಾಗೋದಿಲ್ಲ, ಅದನ್ನು ಅನುಸರಿಸುವವರ ಸಂಖ್ಯಾ ಬಲದಿಂದ ಯಾರು ದೊಡ್ಡವನಾಗೋದಿಲ್ಲ. ಧರ್ಮ ದೊಡ್ಡದು, ಧರ್ಮ ಅವನಲ್ಲಿ ಇದ್ರೆ ಅವನು ದೊಡ್ಡವನಾಗ್ತಾನೆ. ಧರ್ಮವನ್ನು ಆಚರಿಸಿದ್ರೆ, ಧರ್ಮವನ್ನು ಬಿಡದಿದ್ರೆ, ಧರ್ಮದಲ್ಲಿ ನೆಲೆ ನಿಂತರೆ ಅವನು ದೊಡ್ಡವನಾಗ್ತಾನೆ. ಹಾಗಾಗಿ ಶಿಷ್ಟೈರಾಚರತೆಯ ಸಮ್ಯಕ್ಕೂ, ಯಾವುದನ್ನು ಶಿಷ್ಟರು, ಯಾವುದನ್ನು ಮಹಾತ್ಮರು ಸರ್ವಶರು ಚೆನ್ನಾಗಿ ಆಚರಿಸಿದ್ರು, ಯಾವುದು ನಾವು ಗೊತ್ತಿದ ಬಳಿಕವೂ ಕೂಡ ನಮಗೆ ಒಳ್ಳೆ ಫಲವನ್ನು ಕೊಡುವಂತದ್ದು, ಈಗ ಮಾತ್ರ ಅಲ್ಲ ಪ್ರೇತ್ಯ ಸತ್ತ ಬಳಿಕವೂ ಕೂಡ ಯಾವುದು ನಮಗೆ ಒಳಿತು ಮಾಡ್ತಾ ಇರ್ತದೆ. ಜನ್ಮಗಳು ಬದಲಾದರೂ, ಲೋಕಗಳು ಬದಲಾದರೂ, ದೇಹಗಳು ಬದಲಾದರೂ, ಯಾವುದು ತಾನು ಶುಭ ಫಲವನ್ನು ಕೊಡುವುದನ್ನು ಬಿಡೋದಿಲ್ಲೋ ಅಂತಹ ಧರ್ಮ. ಆ ಧರ್ಮದಲ್ಲಿ ಬಿಡದೇ ನೆಲೆ ನಿಂತವರು ನಿನ್ನ ಮಗ. ಮಾತ್ರ ಅಲ್ಲ, ಧರ್ಮದಲ್ಲಿ ಯಾರು ಸ್ಥಿತರೋ ಅವರಲ್ಲಿ ಶ್ರೇಷ್ಠ ಅವನು. ಈ ಕೃತಿಯಿಂದಾಗಿ ಹಾಗನ್ನಿಸಿಕೊಂಡ, ಈಗ ಮಾಡಿದ ಕಾರ್ಯದಿಂದಾಗಿ, ಏ ಧರ್ಮೇ ಸ್ಥಿತ, ಯಾರು ಧರ್ಮದಲ್ಲಿ ನೆಲೆ ನಿಂತಿದ್ದಾರೆ ಅವರಲ್ಲಿ ಶ್ರೇಷ್ಠ ಅವನು. ಅವನ ಶೋಚನೆ ಏನಲ್ಲ, ಅವನು ಶೋಕಕ್ಕೆ ಅರ್ಹನಲ್ಲ. ಯಾರು ಎತ್ತರಕ್ಕೆ ಬೆಳೆದಿದ್ದಾನೋ, ಯಾರು ಸರ್ವಮಾನ್ಯನೋ ಸರ್ವಶ್ರೇಷ್ಠನೋ ಅವನಿಗಾಗಿ ಶೋಕಿಸ್ತಾರ, ಶೋಕಿಸಬಾರದು ತಾನೆ. ಚಿಂತೆ ವಿಲಪಿತ ಏನೇ ಇವ, ಅವನು ಮಾಡಿದ ಅಷ್ಟು ದೊಡ್ಡ ತ್ಯಾಗಕ್ಕೆ ಈ ನಿನ್ನ ವಿಲಪಿತ, ಈ ನಿನ್ನ ದೈನ್ಯ, ಈ ನಿನ್ನ ಅಳು, ಅದು ಸಮಾನ ಅಲ್ಲ, ಅದು ಅದಕ್ಕೆ ಸರಿ ಹೊಂದುವಂತದ್ದಲ್ಲ. ನಾವು ಸನ್ಯಾಸವನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಈ ಮಾತುಗಳನ್ನು ಹೇಳಿದ್ದುಂಟು. ಅಳೋದ್ಯಾಕೆ, ಒಳ್ಳೇದಾದಾಗ ಅಳೋದ್ಯಾಕೆ, ಯಾರಿಗಾದ್ರೂ ಪ್ರಮೋಷನ್ ಬಂದ್ರೆ ಅಳ್ತಾರ, ಯಾರಿಗಾದ್ರೂ ಶ್ರೇಯಸ್ಸು ಬಂದ್ರೆ ಅಳ್ತಾರೆ. ಬೆಳೆತಾರ. ಯಾರಾದ್ರೂ ಜೀವನದಲ್ಲಿ ಬಹಳ ಎತ್ತರಕ್ಕೆ ಬೆಳೆದ್ರೆ ಅಳ್ತಾರ, ಅಳೋದಿಲ್ಲ. ನಮ್ ರಾಮಭದ್ರಾಚಾರ್ಯ ನೆನಪಾಗ್ತದೆ, ನಮ್ಮ ತಮಾಷೆ ಮಾಡೋದು ಯಾವಾಗಲೂ. ಪತ್ರಿಕೆಗಳಲ್ಲಿ ಶ್ರದ್ಧಾಂಜಲಿಗಳು ಬರ್ತಾ ಇರ್ತದಲ್ಲ, ಶ್ರದ್ಧಾಂಜಲಿಯಲ್ಲಿ ಏನಂದ್ರೆ ಪರಮ ಪದಿಸಿದರೆ ಎಂದು ತಿಳಿಸಲು ವಿಷಾದಿಸುತ್ತೇವೆ, ವೈಕುಂಠವನ್ನು ಸೇರಿದರೆ ಎಂದು ತಿಳಿಸಲು ವಿಷಾದಿಸಿದೆ, ಎಲ್ಲ ಹೋಗಬೇಕಿತ್ತು ಅನ್ನುವಂತೆ. ಚವೈಕ್ಯ ಆದರೆಂದು ತಿಳಿಸಲು ಕಣ್ಣೀರು ಬರ್ತದೆ ನಮಗೆ, ಅವನು ಎಲ್ಲ ಹೋಗಬೇಕಿತ್ತು ಪಾಪ. ವೈಕುಂಠವನ್ನು ಸೇರಿದರೆ ಅವನು ಶಿವನಲ್ಲೇ ಐಕ್ಯನಾದರೆ, ಶಿವನಲ್ಲಿ ಏಕನಾದರೆ, ಅವನು ಪರಮ ಪದವನ್ನು ಸೇರಿದರೆ ಅದು ಕೇಳೋದುಂಟ. ಹಾಗಾಗಿ ಉನ್ನತಿಗೆ ಅಳಬಾರದು. ಸುಮಿತ್ರ ಕೌಸಲ್ಯ ಹೇಳೋದೇನಂದ್ರೆ, ಉನ್ನತಿಯಾಗಿದೆ ಏನ್ ದುಡ್ಡೇ ಮುಖ್ಯವಾ, ಏನ್ ಅಧಿಕಾರವೇ ಮುಖ್ಯವಾ, ಹೋಗಿದ್ದೇನು ಸಂಪತ್ತು ಅಧಿಕಾರವೋ ಹೋಗಿರಬಹುದು, ಆದ್ರೆ ಆಗಿದ್ದೇನು ಅಂದ್ರೆ ಅವನು ಈ ಪ್ರಪಂಚದ ಮಹಾಪುರುಷರ ಸಾಲಿನಲ್ಲಿ ಗಣಿಸಲ್ಪಟ್ಟ. ಅವನು ಸಂಪಾದನೆ ಮಾಡಿದ ಧರ್ಮ, ಈಗ ಅವನು ಸಂಪಾದನೆ ಮಾಡಿದ ಧರ್ಮ ಪುಲಕ್ಕಲ್ಲ, ದೇಶಕ್ಕೆ ಸಾಕು. ಅಷ್ಟು ದೊಡ್ಡ ಪುಣ್ಯದ ರಾಶಿಯನ್ನು ಸಂಪಾದನೆ ಮಾಡಲಿಲ್ವಾ ನಿನ್ನ ಮಗ? ನೀನ್ ಅನ್ಕೊಂಡಾಗ ಅವನ ಆ ಒಬ್ಬಂಟಿ ಏನು ಅಲ್ಲ, ಅವನನ್ನು ಸೀತೆ ಅನುಸರಿಸ್ತಾ ಇದ್ದಾಳೆ, ಲಕ್ಷ್ಮಿ ಅವನನ್ನು ಅನುಸರಿಸ್ತಾ ಇದ್ದಾಳೆ. ಪಡುವ ಹೇಗೆ ಅವನನ್ನು ಲಕ್ಷ್ಮಣ ಅನುಸರಿಸ್ತಾ ಇದ್ದಾನೆ ಅಂದ್ರೆ ವೀರಲಕ್ಷ್ಮಿ. ಲಕ್ಷ್ಮಣ ಅಂದ್ರೆ ಏನು ವೀರತ್ವ? ಅದು ಲಕ್ಷ್ಮಿ ವೀರಲಕ್ಷ್ಮಿಯರು ಜೊತೆಗಿದ್ದಾಗ ಅವನು ಹೇಗೆ ಒಬ್ಬಂಟಿ, ಅವನು ಹೇಗೆ ಬಡವ, ಅವನು ಹೇಗೆ ಅಸಹಾಯ? ಇಬ್ಬರ ಇರೋದು ಜೊತೆಯಲ್ಲಿ ನಿಜವಾಗಿಯೂ ಹೋದ ಎಂಥವ್ರು ಅವರಿಬ್ಬರು ಎಂಥವ್ರು. ನೀವು ಒಬ್ಬ ಲಕ್ಷ್ಮಣನಿಗಾಗಿ ಈ ಪ್ರಪಂಚವನ್ನೆಲ್ಲ ಕೊಟ್ಟರು ಕೂಡ ಕಡಿಮೆ, ಒಬ್ಬಾಕೆ ಸೀತೆಗಾಗಿ ಜಗತ್ತಿನ ಸಂಪತ್ತನ್ನೆಲ್ಲ ಸುರಿದ್ರು ಕೂಡ ಕಡಿಮೆ. ಹನುಮಂತ ಹೇಳ್ತಾನೆ ಒಂದು ಸೀತೆಯ ಬಗ್ಗೆ, ಒಂದು ಕಡೆ ಸಕ್ಕಡಿಯ ಒಂದು ಪಾರ್ಶ್ವದಲ್ಲಿ ಸೀತೆ, ಇನ್ನೊಂದು ಪಾರ್ಶ್ವದಲ್ಲಿ ಮೂರು ಲೋಕ, ತ್ರೈಲೋಕ್ಯ ರಾಜ್ಯ, ತ್ರಿಲೋಕಾಧಿಪತ್ಯ, ಸ್ವರ್ಗವರ್ತಿ ಪದಾರಿಗಳ ಆಧಿಪತ್ಯ, ಎರಡನ್ನ ತೂಕ ಹಾಕಿದ್ರೆ ಸೀತೆಯ 16ನೇ ಒಂದು ಅಂಶವಾಗಲಿಲ್ಲ ತ್ರೈಲೋಕ್ಯ ರಾಜ್ಯ. ಅವಳು ಆತನ ಜೊತೆಗಿದ್ದಾಳೆ. ಸೀತೆ ಅಂದ್ರೆ ಕೇವಲ ಸೌಂದರ್ಯ ಮಾತ್ರವಲ್ಲ, ಅದು ಸುವಿವೇಕ, ಸೌಶೀಲ್ಯ, ಅದೊಂದು ಸಮೋತ್ತಮವಾಗಿರ್ತಕ್ಕಂತ ಮನಸ್ಸು. ರಾಮನೋ ಸೀತೆಯೋ ಯಾರು ದೊಡ್ಡವರು ಅಂತ ಪದೇ ಪದೇ ಸಂಶಯ ಬರುವಷ್ಟು ದೊಡ್ಡವಳು ಅವಳು ಜೊತೆಗಿದ್ದಾಳೆ. ಅದನ್ನು ಗಮನಿಸಲಿಲ್ವ ನೀನು? ಇದೆರಡು ರಾಮನಿಗೆ ಮಹಾ ಲಾಭಗಳು, ಲಕ್ಷ್ಮಣ ಮತ್ತು ಸೀತೆ ಎಂಬುದು ಈ ಸಮಯದಲ್ಲಿ ಮಹಾ ಲಾಭಗಳು. ರಾಮ ಇಲ್ಲ ಅಂತ ನೀನು ಯಾಕೆ ಅನ್ಕೊಳ್ಳೋದು? ಯಾರ ಆತ್ಮದಲ್ಲಿ ನೋಡಿದ್ರು ರಾಮ, ಯಾರ ಮನಸ್ಸಿನಲ್ಲಿ ನೋಡಿದ್ರು ರಾಮ, ಯಾರ ಬಾಯಲ್ಲಿ ನೋಡಿದ್ರು ರಾಮನೇ. ಮತ್ತೆ ರಾಮ ಇಲ್ಲ ಅಂತ ಅದನ್ನ, ರಾಮನ ಕೀರ್ತಿ ಪದಾಕಿ ಪ್ರಪಂಚದಲ್ಲೆಲ್ಲ ಬೆಳಗುವಾಗ, ಎಲ್ಲೆಡೆ ಹರಡಿರುವಾಗ, ಇನ್ನ ಪ್ರಾಪ್ತವಾತ್ಮಜ, ನಿನಗೆ ರಾಮ ಸಿಗಲಿಲ್ವಾ, ಸಿಕ್ಕದಂತೆ ಆಗಲಿಲ್ವಾ, ಕಳ್ಕೊಂಡಂತೆ ಆಯ್ತಾ ನಿನಗೆ ರಾಮನನ್ನು? ಧರ್ಮ ಸತ್ಯವು ವ್ರತ ಧನ, ಅವನ ಧನ ಯಾವುದು? ಧರ್ಮ ರಾಮನಿಗೆ ಧನ, ಸತ್ಯ ರಾಮನಿಗೆ ಧನ, ವ್ರತ ನಿಯಮಗಳು ರಾಮನಿಗೆ ಧನ, ಮತ್ತು ಸತ್ಯವ್ರತ ಧರ್ಮವ್ರತ ಸತ್ಯವ್ರತ ಅದವನಿಗೆ ಧನ. ಅಜ್ಜನಿಗೆ ಸಂಪೂರ್ಣವಾಗಿ ಸಿದ್ಧಿಯಾಗಿರುವಾಗ, ಪಟ್ಟಿಗಿರುವಾಗ, ರಾಮ ಕಳೆದು ಹೋಗಿದ್ದೆ, ರಾಮ ಕಳೆದು ಹೋಗಿಲ್ಲ, ಇನ್ನಪ್ರಾಪ್ತವಾತ್ಮಜಃ, ಕಣ್ ತೆರೆದು ನೋಡು, ನಿನಗೆ ನಿನ್ನ ಮಗ ಸಿಕ್ಕಿದ್ದಾನೆ. ಮೊದಲಿಗಿಂತ ನೂರು ಮಡಿಯಾಗಿ, ಸಾವಿರ ಸಾವಿರ ಪಾಲು ದೊಡ್ಡವನಾಗಿ ನಿನ್ನ ಮಗ ನಿನಗೆ ಸಿಕ್ಕಿದ್ದಾನೆ, ಪ್ರಪಂಚಕ್ಕೆ ಸಿಕ್ಕಿದ್ದಾನೆ. ಈಗ ಯಾಕೆ ನಿನ್ ಮನಸ್ಸಿಗೆ ಅದು ಬರ್ತಾ ಇಲ್ಲ ಅಂತೆ? ಅಂಥವನಿಗೆ ಕಾಡು ಕ್ಲೇಶವನ್ನು ಉಂಟು ಮಾಡೋದು. ಕಾಡಿನಲ್ಲಿ ಬಿಸಿಲು, ಬಿಸಿಲು ಯಾರು ಬೀರ್ಬೇಕು ರಾಮನ ಮೇಲೆ? ಸೂರ್ಯ ಬೀರ್ಬೇಕು. ಸೂರ್ಯ ಯಾಕೆ ಬೀರ್ತಾನೆ? ರಾಮನ ನಿರ್ಮಲತೆಯನ್ನು. ಅಂತಹ ನಿರ್ಮಲರು, ಪಟಿಕ ಶುದ್ಧರು ಪ್ರಪಂಚದಲ್ಲಿ ಸಿಗೋದಿಲ್ಲ. ಅಷ್ಟು ನಿರ್ಮಲನಾದ ರಾಮನನ್ನು ಕಂಡಾಗ ಸೂರ್ಯನ ಕಿರಣಗಳು ತಾನಾಗಿ ಸೌಮ್ಯವಾಗ್ತವೆ. ರಾಮನ ಮಹಿಮೆಯನ್ನು ಕಂಡ ಸೂರ್ಯ ತನ್ನ ಕಿರಣಗಳನ್ನು ಉಪಸಂಹಾರ ಮಾಡ್ತಾನೆ. ತನ್ನ ಕೋಮಲ ಕಿರಣಗಳನ್ನ, ತನ್ನ ಹಿತಕರ್ಮದ ಕಿರಣಗಳನ್ನ ರಾಮನ ಮೇಲೆ ಚೆಲ್ಲಬೇಕು. ಸೂರ್ಯ ರಾಮನನ್ನ ಪೀಡಿಸೋದಕ್ಕೆ ತನ್ನ ಕಿರಣಗಳಿಂದ ಅದೇ ಹೇಗಿದೆ? ನಾವು ಈಗ ಆಲೋಚನೆ ಮಾಡೋದಾದ್ರೆ ಅವನದೇ ವಂಶದ ಕುಡಿ ರಾಮನೆಂದ್ರೆ, ವಂಶದ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥ ಕುಡಿ. ಸೂರ್ಯ ವಂಶಕ್ಕೆ ಬೆಳಕನ್ನು ಕೊಟ್ಟವನು ರಾಮ. ಸೂರ್ಯ ನಮಗೆಲ್ಲ ಬೆಳಕನ್ನು ಕೊಟ್ಟಿರಬಹುದು, ಅಂದ್ರೆ ಸೂರ್ಯ ವಂಶವನ್ನು ಬೆಳಗಿದವನು ರಾಮನೇ. ಸೂರ್ಯನೂ ಅಲ್ಲ, ರಾಮನೇ ಬೆಳಗಿದ್ದು ಆ ವಂಶವನ್ನ. ಇಲ್ಲದಿದ್ರೆ ಕತ್ತಲಾಗಿರ್ತಿತ್ತು ಆ ವಂಶ. ಅದೊಂದು ಕಡೆಗೆ ಆದ್ರೆ, ಇನ್ನೊಂದು ಕಡೆಗೆ ಸೂರ್ಯನಿಗೂ ಸೂರ್ಯನಿಗೆ ಬೆಳಕು ಬರೋದು ಇಲ್ಲಿಂದ ನಿಜವಾಗಿ, ರಾಮನಿಂದ ಬರೋದು ಬೆಳಕು ಸೂರ್ಯನಿಗೆ. ಅದೆಲ್ಲ ಸುಮಿತ್ರ ಬಿಡಿಸಿ ಹೇಳಿದಾಳೆ ಅಂತಲ್ಲ, ನಾವು ಭಾವಿಸುವಾಗ ಸೂರ್ಯನಿಗಿಂತ ಎಷ್ಟೋ ಮೇಲೆ ಅವನು. ಅವನೇ ಬಿಡುತ್ತಾನೆ ರಾಮನನ್ನು. ಇನ್ನು ಅರಮನೆಯಲ್ಲಿ ಆದ್ರೆ ಚಾಮರು ವ್ಯಜನೆಗಳನ್ನು ಬೀಸುವರೆದ್ರು ರಾಮನಿಗೆ. ಬಗೆಯಾದಾಗ ಆಗಲೇ ಆಗದೆ ಇರಲಿ, ಗೌರವಾರ್ಥ ಕೂಡ ಓದೋದು. ಚಾಮರವನ್ನ ಬೀಸಬೇಕು, ವ್ಯಜನವನ್ನ ಬೀಸಬೇಕು. ಚಾಮರವನ್ನ ಚಮರಿಯ ಮೃಗದ ಬಾಲದ ರೋಮಗಳಿಂದ ತಯಾರಿಸಿರ್ತಕ್ಕಂಥದ್ದು. ವ್ಯಜನ ಅಂದ್ರೆ ಅದು ತಾಳೆಯ ಪತ್ರವೋ ಮತ್ತೊಂದು ಅಂತದ್ರಿಂದ ಅಂತದ್ರಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ಈ ಚಾಮರು ವ್ಯಜನೆಗಳನ್ನು ಬೀಸುವಂತವ್ರು ಇರ್ತಾರೆ ಇಲ್ಲಿ ಅರಮನೆಯಲ್ಲಿ. ಅದೊಂದು ಉಪಲಕ್ಷಣ ಅದು. ಅಂತ ಅನೇಕ ಉಪಚಾರಗಳನ್ನು ಮಾಡುವಂತರು ಇರ್ತಾರೆ. ಕಾಡಿನಲ್ಲಿ ವಾಯುದೇವನೇ ಆ ಕಾರ್ಯವನ್ನು ಮಾಡ್ತಾರೆ. ಶಿವ ಸರ್ವೇಶು ಕಾಲೇಶು, ಅಲ್ಲಿ ಕಾಡಿನಲ್ಲಿ ರಾಮನ ಪಾಲಿಗೆ ವಾಯುದೇವನು ಯಾವಾಗಲೂ ಮಂಗಲಕರನಾಗಿರ್ತಾನೆ. ಈಗ ನಮ್ಗೆ ಹೀಗಲ್ಲ, ನಮಗೆ ಬೇಸಿಗೆಯಲ್ಲಿ ಒಂದು ಒಳ್ಳೆ ಗಾಳಿ ಬೀಸಲಿ ಅಂದ್ರೆ ಬೀಸುತ್ತೆ, ಚಳಿಗಾಲದಲ್ಲಿ ಹಾತ್ ಗಡಗಡ ನಡುತ್ತಾ ಇರಬೇಕಾದ್ರೆ ಅದು ಮೆಲ್ಲನ್ನು ತಣ್ಣಗೆ ಬಂದು ಬೀಸುತ್ತದೆ, ಕೊರೆಯುವ ಚಳಿಯಲ್ಲಿ ಗಾಳಿ ಪ್ರತಾಪ ಒಂದ್ ಕಡೆಯಿಂದ. ಹಾಗಾಗಿ ಅದು ಯಾವಾಗಲೂ ಮಂಗಲಕರ ಅಂತಿಲ್ಲ ನಮ್ಗೆ. ಕೆಲವು ಸಾರಿ ಎಲ್ಲಾರು ಅಪರೂಪಕ್ಕೆ ಹಿತವಾಗಿ ಬೀಸೋದು ಉಂಟು, ಹಲವಷ್ಟು ಸರ್ತಿ ಬೇಕು ಅಂದ್ರೆ ಬೇಡ ಅಂದ್ರೆ ಉಂಟು, ಅದು ಅದರ ಸ್ಥಿತಿ. ಆದ್ರೆ ರಾಮನ ಮಟ್ಟಿಗೆ ಶಿವ ಸರ್ವೇಶು ಕಾಲೇಶು ಸತತವೂ ಎಲ್ಲ ಕಾಲಗಳಲ್ಲಿ ಮಂಗಲಕರವಾಗಿ ಗಾಳಿ ಬೀಸುತ್ತದೆ, ಸಂಶಯವಿಲ್ಲ ಅದರಲ್ಲಿ. ಮತ್ತೆ ಈ ಚಾಮರು ವ್ಯಜನಗಳಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಗಾಳಿ, ಕಾಡಿನ ವನಸ್ಪತಿಗಳ ನಡುವಿನಿಂದ ಬೀಸಿ ಬರುವಂತ ಗಾಳಿ, ದಿವ್ಯೌಷಧ ರಥಗಳ ನಡುವಿನಿಂದ ಬೀಸಿ ಬರ್ತಕ್ಕಂಥ ಗಾಳಿ, ಆ ಗಾಳಿ ರಾಮನಿಗೆ ಎಷ್ಟು ಸುಖವನ್ನ ಹಿತವನ್ನ ಕೊಡಬಹುದು. ಭವಿಷ್ಯ ಹೇಳ್ತಾನೆ, ಸುಮಿತ್ರೆ ಯುಕ್ತ ಶೀತೋಷ್ಣ, ಹೇಗೆ ಗಾಳಿ ಬೀಸುತ್ತದೆ ರಾಮನ ಮೇಲೆ ಅಂದ್ರೆ ಶೀತವಾಗಲಿ ಉಷ್ಣವಾಗಲಿ ಯುಕ್ತವಾಗಿ ಎಷ್ಟು ತಂಪಿರಬೇಕು ಎಷ್ಟು ಬಿಸಿ ಇರಬೇಕು ಅನ್ನೋದನ್ನ ನೋಡಿಯೇ ಏರ್ ಕಂಡೀಷನ್ ಅಂತ ಹೇಳ್ತಾರೆ. ಕಂಡೀಷನ್ ಆಗಿ ತಾನೇ ತಾನಾಗಿ ವಾಯುದೇವನೇ ಇಷ್ಟೇ ಸಾಕು ಬಿಸಿ, ಇದು ತಂಪಾಯ್ತು ಇದು ಬಿಸಿ ಆಯ್ತು ನೋಡಿಕೊಂಡು ಅವನು ಎಷ್ಟು ಹೇಗೆ ಬೇಕು ಹಾಗೆ ಬೀಳಾನೆ ರಾಮನ ಮೇಲೆ. ಹಾಗಾಗಿ ಸುಖವನಿಲ್ಲ ಅನಿಲ ವಾಯುದೇವ ರಾಮನ ಪಾಲಿಗೆ ಸುಖವಾಗ್ತಾನೆ ಹೊರತು ಸುಖವಾಗುವುದಿಲ್ಲ. ಯಾವಾಗಾದ್ರೂ ಆ ಗಾಳಿ ತರುವ ಹಿತವನ್ನ ಕೊಡುವ ಹಿತವನ್ನ ಈ ಗಾಳಿ ಒಂದು ಫ್ಯಾನಿನ ಗಾಳಿಯೋ ಅಥವಾ ಒಂದು ಎಸಿ ಗಾಳಿಯೋ ಕೊಡಕ್ ಸಾಧ್ಯ ಇಲ್ಲ, ಅದು ಪ್ರಕೃತಿ. ಅದು ಸಾಮಾನ್ಯ ಮನುಷ್ಯನಿಗಾದ್ರೂ ಕೂಡ ಹಿತವೇ, ಇನ್ನು ಹಿತವನ್ನೇ ಮಾಡಬೇಕು ಅಂತ ಸಂಕಲ್ಪ ಮಾಡಿ ಗಾಳಿ ಬೀಸುವಾಗ ಹೇಗೆ ಬೀಸಬೇಕು? ರಾತ್ರಿ ರಾಮನ ಮಲಗಿರ್ತಾನೆ, ಮಾಡಿಲ್ಲ ಅಲ್ವಾ, ಇಲ್ಲಾದ್ರೆ ಏನು ಒಂದು ಅಂದ್ರೆ ಭಾವನದ ಮಧ್ಯೆ ರಾಮ ಮಲಗಿರ್ತಾ ಇತ್ತ ಅಲ್ಲ. ಹಾಗಲ್ಲ, ಅಲ್ಲಿ ಮೇಲಿರೋದು ಆಕಾಶವೇ, ನಕ್ಷತ್ರಗಳೇ ನೇರವಾಗಿ, ರಾತ್ರಿ ಮಧ್ಯೆ ಏನೂ ಇಲ್ವೇ ಇಲ್ಲ. ನೀವು ಕಲ್ಪನೆ ಕೂಡ ಮಾಡೋದು ಸಾಧ್ಯ ಇಲ್ಲ ಹೇಗಿರ್ಬೋದು. ಹೀಗೆ ಮಲಗಿದ್ರೆ ಮೇಲೆ ನಕ್ಷತ್ರಗಳು ಚಂದ್ರ ಹೇಗಿರ್ಬೋದು? ಅದು ಅಂದ್ರೆ ಸುಮಿತ್ರ ವರ್ಣನೆ ಮಾಡ್ತಾರೆ, ಅನಘಂ ಆ ನಿಷ್ಪಾಪನನ್ನು ಒಂದು ಪಾಪವೂ ಇಲ್ಲ, ಒಂದು ಬಿಂದು ಕಲಂಕವೂ ಇಲ್ಲ, ಅಂತಹ ನಿಷ್ಪಾಪನನ್ನು ರಾತ್ರಿ ಮಲಗಿರುವಾಗ ತಂದೆಯಂತೆ ಬಂದು ದಬ್ಬುತ್ತಾನೆ ಚಂದ್ರ, ಅಲಂಗಿಸಿಕೊಡ್ತಾನೆ. ಕಿರಣಗಳು ಚಂದ್ರನ ಕರಗಳು, ಕೈ ಯಾವುದು ಚಂದ್ರನಿಗೆ? ಕಿರಣಗಳೇ ಚಂದ್ರನಿಗಾಗಲಿ ಕಿರಣಗಳೇ ಕರಗಳು, ಆ ಕರಗಳಿಂದ ಬಂದು ತಬ್ಬುತ್ತಾನೆ ರಾಮನನ್ನು ಚಂದ್ರ. ಶೀತ ಕರಗಳಿಂದ ಬಾದ ತನ್ನ ಕೈಗಳಿಂದ ತಬ್ಬಿ ಸಾಧಯಿಷ್ಯತಿ ಹಿತವನ್ನು ಮಾಡ್ತಾನೆ ಚಂದ್ರ. ಕಾಡು ರಾಕ್ಷಸರು ರಾಕ್ಷಸಾಂ ಭಾಗವತಿ ರಾಕ್ಷಸ ಪಾಲ್ ಮಾಡಿಬಿಟ್ಲು ಕೈಕೇಯಿ ನನ್ನ ಮಗನನ್ನ ಅಂತೆಲ್ಲ ದುಃಖಿಸ್ಬೇಡ. ಕಾಡು ಪ್ರಾಣಿಗಳು ರಾಕ್ಷಸರು ಬಗ್ಗೆ ಚಿಂತೆ ಬೇಡ, ನೆನಪು ಮಾಡ್ಕೋ. ದಂಡಕಾರಣ್ಯದ ವೈಜಯಂತಪುರ ಅದನ್ನ ಆಡ್ತಾ ಇದ್ದವನು ಶಂಬರಾಸುರ. ಶಂಬರಾಸುರ ಶಂಬರಾಸುರ ಎಂಥವನು ಅಂದ್ರೆ ಇಂದ್ರನಿಗೆ ಸವಾಲು ಹಾಕಿದವನು, ದೇವಲೋಕಕ್ಕೆ ಸವಾಲು ಹಾಕಿದವನು. ದೇವ ಸಂಘಿ ರನಿರ್ಜಿತ ಅಂತ ಅನ್ಬಹುದು. ದೇವ ಸಂಘಗಳಿಗೆ ದೇವಗಣಗಳಿಗೆ ಶಂಬರಾಸುರನನ್ನು ಮಣಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇದಿಗೂ ಗೆಡುವ ಸಂದರ್ಭ ಬಂತು. ಆಗ ನಿನ್ನ ಪತಿ ನಮ್ಮ ಇರುವ ಪತಿ ದಶರಥನಿಗೆ ಕರೆ ಬಂತು ದೇವಲೋಕದಿಂದ. ದಶರಥ ದೇವತೆಗಳಿಗೆ ಸಹಾಯ ಮಾಡೋದಕ್ಕಾಗಿ ಯುದ್ಧಕ್ಕೆ ಹೋಗಿದ್ದು ಹೋದು. ಆದ್ರೆ ಆ ಯುದ್ಧದಲ್ಲಿ ದಶರಥನ ಪ್ರಾಣಕ್ಕೇ ಸಂಚಕಾರ ಬಂದ್ಬಿಟ್ಟಿತ್ತು. ಎಲ್ಲೋದಿರಲಿ ಬದುಕಿ ಮರಳಿ ಬರೋದಕ್ಕೆ ಕಷ್ಟ ಸಂದರ್ಭ ಬಂದ್ಬಿಟ್ಟು ಆಯ್ತಾನೆ ಕೈಕೇಯಿ ಒಂದು ಸಣ್ಣದ ಏನೋ ಒಂದು ಉಪಕಾರವನ್ನ ಸಂದರ್ಭದಲ್ಲಿ ಮಾಡಲೇಬೇಕಾದ್ದನ್ನು ಮಾಡಿ ಗಿಟ್ಟಿಸಿಕೊಂಡಿದ್ದೀಯನು. ಯಾರು ಮಾಡಬೇಕು ಆ ಸಂದರ್ಭದಲ್ಲಿ ಗುರುತ ಪರಿಚಯ ಇದ್ದರೂ ಕೂಡ ದೊರೆಯ ಅಂತ ಧರ್ಮಾತನ ಪ್ರಾಣ ಬಳಸಬೇಕು, ಅದನ್ನು ಉಪಕಾರ ಅನ್ನೋದಕ್ಕಿಂತ ಕರ್ತವ್ಯ ಅಂತ ಅನ್ಬೋದು. ಅದೇ ಸಂದರ್ಭ ತಾನೆ ಅದನ್ನು ನೆನಪಿಸಿ ಕೈಕೇಯಿ ಸುಮಿತ್ರ ಹೇಳ್ತಾಳೆ, ಅವನ ಮಗ ತಿಮಿಧ್ವಜ ಶಂಬರಾಸುರನ ಮಗ ತಿಮಿಧ್ವಜ ಮುಂದಿನ ತಲೆಮಾರು. ಈ ತಿಮಿಧ್ವಜನ ಸಂದರ್ಭ ಬಂದಾಗ ತಿಮಿಧ್ವಜನ ಪ್ರಕರಣ ಎದ್ದಾಗ ಸ್ವಯಂ ರಾಮನೇ ವ್ಯಾಖ್ಯಾನಕಾರರು ನಿರೂಪಣೆ ಮಾಡ್ತಾರೆ. ಸ್ವಯಂ ರಾಮನೇ ಆ ದಂಡಕಾರಣ್ಯಕ್ಕೆ ಆ ವೈಜಯಂತಪುರಕ್ಕೆ ಹೋಗಿ ಅವನೊಡನೆ ಹೋರಾಡಿ ತಿಮಿಧ್ವಜನ ಹೋರಾಡಿ ಆ ದಾನವೇಂದ್ರನನ್ನು ಆ ರಾಕ್ಷಸಾದಿತ್ಯನನ್ನು ಸಂಹರಿಸಲಿಲ್ಲವೆ. ಆಗ ಬಹುಮಾನವೂ ಏನೋ ಎಂಬಂತೆ ಅಕ್ಷಾದ ಚತುರ್ಮುಖ ಬ್ರಹ್ಮ ಲೋಕ ಪಿತಾಮಹ ದಿವ್ಯಾಸ್ತ್ರಗಳನ್ನು ರಾಮನಿಗೆ ಕೊಡಲಿಲ್ಲವೆ. ಎಂಥ ಬಾಹುಬಲ, ಎಂಥ ಪರಾಕ್ರಮ ಅದು! ಇಂಥ ರಾಮನನ್ನ ಈ ಕುಟುಕೋಸಿ ರಾಕ್ಷಸರು ಅವನನ್ನು ಮುಟ್ಟಕ್ ಸಾಧ್ಯವಲ್ಲ. ರಾಮನನ್ನ ರಾಕ್ಷಸರೇ ಮುಟ್ಟಕ್ ಸಾಧ್ಯ ಇಲ್ಲ ಅಂದ್ರೆ ಈ ಹುಲಿ ಸಿಂಹ ಕರಡಿ ಮಾಡೋದಾದ್ರೂ ಏನು? ಯಾವನ ಬಾಹುಬಲವನ್ನು ಆಶ್ರಯಿಸಿ ಅಯೋಧ್ಯೆಯೇ ನಿರ್ಭಯವಾಗಿದೆಯೋ ಅಂತವನಿಗೆ ಬೇರೆ ರಕ್ಷಕರು ಬೇಕಾ? ಸುಗ್ರೀವನ ಮಾತ್ರ ನೆನಪು, ಗುರಿಯು ರಾಮನ ಪರೀಕ್ಷೆ ಮಾಡ್ತಾನೆ, ಎಷ್ಟು ಶಕ್ತಿ ಇದೆ ರಾಮನಿಗೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾನೆ. ಕಲೆವರವನ್ನ ಎತ್ತಿ ಎಸೆಯಬೇಕು, ಒಂದು ಯೋಜನೆ ಎತ್ತಿದ್ದ ಬಾಲಿ ಹೇಳಿದನ್ನ ಯಕ್ಷಗಾಂಧವರು ಇನ್ನೂ ಚೆನ್ನಾಗಿ ಹೇಳಿದ್ದಾರೆ. ಒಂದು ಮಳವನು ಸಾಹಸದಿಂದಲೆತ್ತುವನು, ಸಾಹಸದಿಂದ ಒಂದು ಮಳ ಎತ್ತಾನೆ ಬಾಲಿ, ಹೇಗೆ ಹೇಗು ಅಂತ. ನೀನ್ ಎತ್ತಿದ್ರೆ ನಂಬ್ತೇನೆ, ನೀನು ಬಾಲಿಗಿಂತ ಹೆಚ್ಚು, ಯಾಕೆ ನೀವು ಹೋಗಿ ವಾಲಿ ಕರಿಬೇಕು, ಬಾಲಿಗೂ ನೀವು ಯುದ್ಧ ಆಗಬೇಕು. ರಾಮನ ಶಕ್ತಿ ಎಷ್ಟು ಗೊತ್ತಾಗದೆ ವಾಲಿನ ಕರೆಯೋದವ್ರು ಹೇಗೆ ಸುಗ್ರೀವ? ಅದಕ್ಕೆ ರಾಮ ಬೆರಳ ತುದಿಯಿಂದ ಚಿಮ್ಮಿದನಂತೆ ಅದಾಂಗುಷ್ಠದಿಂದ ಚಿಮ್ಮಿದಾಗ ಹತ್ತು ಯೋಜನೆ ದೂರ ಹೋಗಿ ಬಿತ್ತು. ಹಾಗೆ ಆದ್ರೂ ನಂಬಿಕೆ ಬರಲಿಲ್ಲ ಪೂರ್ತಿ, ಸುಗ್ರೀವನಿಗೆ ಲೆಕ್ಕಾಚಾರ ಹಾಕ್ತಾನೆ. ಆವಾಗ ಎಷ್ಟು ಕೆಜಿ ತೂಕ ಇರೋದು, ಈಗ ಎಷ್ಟು ತೂಕ ಇದೆ, ಮತ್ತೇನ್ ಬೇಕು ನನ್ನ ಸಮಾಧಾನಕ್ಕೆ ಹೇಳಿದಾಗ ಸರಸಾರ ವೃಕ್ಷಗಳು, ಸತ್ತ ತಾರ ವೃಕ್ಷಗಳು, ಅವುಗಳನ್ನ ಒಂದೇ ಬಾಣದಿಂದ ಅವುಗಳನ್ನ ಏನಾದ್ರು ಕತ್ತರಿಸಿದೆ ಅದು ಯಾವ ನಂಬ್ತಾನೆ? ಬಾಣ ಬಿಟ್ರೆ ಮರಗಳನ್ನು ಕತ್ತರಿಸಿದ ಮಾತ್ರ ಅಲ್ಲ, ಗಿರಿಯನ್ನೂ ಭೇದಿಸಿ ಭೂಮಿ ಒಳಗೆ ಹೊಕ್ಕು ಸಪ್ತಭೂಮಿಯ ಪ್ರವೇಶ, ಎಲ್ಲಿಂದಲೋ ಹೊರಗೆ ಬಂದು ಮತ್ತೆ ರಾಮನ ಬತ್ತಲಿಕೆಯಲ್ಲಿ ಬಂದು ಆ ಬಾಣವು ಅಲಂಕೃತವಾದಾಗ ಬಂದು ಪ್ರವೇಶ ಮಾಡಿ ನೆಲೆ ನಿಂತಾಗ ಸುಗ್ರೀವ ಬಿದ್ದುಬಿಟ್ಟನ ರಾಮನ ರಳಂಬಿ ಕೃತ ಭೂಷಣ ಆಭರಣಗಳಲ್ಲಿ ಅಸಹಿತ ಚೆಲಾಡಿದ್ದಾರೆ, ಉದ್ದಕ್ಕೆ ಭೂಮಿಯಲ್ಲಿ ಇದ್ಬಿಟ್ಟ. ಅವನು ಹಾಗೆ ಹೇಳಿದ್ದೇನಂದ್ರೆ ಅಲ್ಲಿ ರಾವಣ ಸಂಹಾರಕ್ಕೆ ನಾನು ಬಂದು ಸಹಾಯ ಮಾಡ್ಬೇಕಾ ನಿನಗೆ, ನನ್ನ ಸೈನ್ಯದ ಸಹಾಯ ಬೇಕು ನಿನಗೆ, ನೀನು ಮೆರವಣಿಗೆ ಬಂದ ನಿನ್ನ ಹಿಂದೆ ಬರೋದು ನಾನು ಹೊರತು ಸಹಾಯ ಮಾಡೋದಿಲ್ಲ, ಸುಮ್ಮನೆ ಇದು ನಿನ್ನಂತ ನನಗೆ ಸಹಾಯ ಬೇಕು, ಒಬ್ಬನೇ ಸಾಕು, ಪ್ರಪಂಚ ಎಲ್ಲ ಬಂದ್ರು ಒಬ್ಬನೇ ಸಾಕು ಅಂತ ನನ್ನ ಸಹಾಯ ಇದ್ದಾರೆ ಮತ್ತೆ ಅಂತ. ಇದು ಸುಮ್ಮನೆ ಮರ್ಯಾದೆ ಇದು ಅಲ್ಲ. ಅನುಯಾತ್ರಾಂ ಕರಿಷ್ಯೇಹಂ, ನಾನು ನಿನ್ನ ಹಿಂಬಾಲಿಸಿ ಬರ್ತೇನೆ, ಮೆರವಣಿಗೆ ಬರ್ತೇನೆ ನಾನು, ಅಷ್ಟೇ ನಾನು ಮಾಡುತ್ತಾ ಅದೇ ಇರೋದು ಅಂತ ಸುಗ್ರೀವ ಹೇಳಿದ್ದಾನೆ. ಅಂತ ಘನ ಪರಾಕ್ರಮಿ, ಅವನ ಬಗ್ಗೆ ನೀನು ಯಾಕೆ ನೀನು ಚಿಂತೆ ಮಾಡ್ತೀಯ, ಅವನು ಕಾಡದು ಏನಾಗ್ತದೋ ಇವನು ಚಿಂತೆ ಯಾಕೆ ಮಾಡಿ. ಸೊ ಬಾಹುಬಲ ಮಾಶ್ರತಃ, ತನ್ನದೇ ಬಾಹುಬಲವನ್ನು ಆಶ್ರಯಿಸಿದ ಅವನು, ಅಂಗರಕ್ಷಕರನ್ನು ಆಶ್ರಯಿಸಿಲ್ಲ ಅಥವಾ ಸೈನ್ಯವನ್ನು ಕೋಟೆಯನ್ನು ಆಶ್ರಯಿಸಿಲ್ಲ ಅವನು. ಹಾಗಾಗಿ ಚಿಂತೆಯಿಂದ ಇರ್ತಾನೆ ಕಾಡಲ್ಲಿ ಅವನು, ಅಸಂತ್ರಸ್ತಃ, ಭಯವಾಗುವುದಿಲ್ಲ ಅವನಿಗೆ, ಆಗಲೂ ಇಲ್ಲ. ಯಶ್ ಯಶ ಪಥ ಮಾಸಾಧ್ಯ, ಒಬ್ಬ ಶತ್ರುವಿನ ಸಂಹಾರಕ್ಕೆ ರಾಮನಿಗೆ ಏನ್ ಬೇಕು? ಭಾರಿ ವ್ಯವಸ್ಥೆ ಏನು ಬೇಡ. ಬಾಣಪಥ ಅಂತ ಇರ್ತದಂತೆ, ಅಂದ್ರೆ ಬಾಣ ಎಲ್ಲಿವರೆಗೂ ಹೋಗಿ ಬೀಳ್ತದೋ ಆ ಒಂದು ಬಾಣ ವ್ಯಾಪ್ತಿ ಅದರೊಳಗೆ ಬಂದ್ರೆ ಸಾಕು, ಬಾಣ ವ್ಯಾಪ್ತಿ ಒಳಗೆ ಬಂದ್ರೆ ಸಾಕು, ಹೋಗಿತ್ತು ಅವನ ಕತೆ. ಇದನ್ನು ಮುಂದೂ ಕೂಡ ಅನೇಕ ಕಡೆ ಕಾಣ್ತೇನೆ, ಎಲ್ಲಿ ಬಾಣದ ಒಂದು ಒಂದು ಕಕ್ಷೆ ಇಲ್ಲಿವರೆಗೆ ಬಾಣ ಹೋಗುವಂತದ್ದು ಅಂತ, ಅದರೊಳಗೆ ಶತ್ರು ಬಂದ್ರೆ ಮುಗಿತು ಅಂತ. ಅಂತವನು ಸಮಗ್ರ ಭೂಮಂಡಲವನ್ನು ಮನಸ್ಸು ಮಾಡಿದ್ರೆ ಅಂಕಿಯಲ್ಲಿ ಇಟ್ಟುಕೊಳ್ಳಬಲ್ಲ. ಅವನು ಹಾಗೆ ನಿಶ್ಚಯ ಮಾಡಿ ಎದ್ದರೆ ಯಾವ ಸೈನ್ಯವೂ ಬೇಡ, ಯಾವ ಕವಚವೂ ಬೇಡ, ಅಥವಾ ಇನ್ಯಾವ ಸಹಾಯವೂ ಬೇಡ, ಏಕಾಂಗಿಯಾಗಿ ಸಮಗ್ರ ಭೂಮಂಡಲವನ್ನು ತನ್ನ ಅಂಕೆಯಲ್ಲಿ ತನ್ನ ವಶದಲ್ಲಿ ಇಟ್ಟುಕೊಳ್ಳಬಲ್ಲ ಅಂತವನು ಲಕ್ಷಣವನ್ನು ಹೇಳ್ತಾರೆ. ನಾನು ನನ್ನ ಅನುಭವದ ಮೇಲೆ ಅವಳು ತುಂಬಾ ತುಂಬಾ ಜ್ಞಾನಿಯವಳು ಸುಮಿತ್ರೆ, ಏನ್ ಸಂಶಯ ಇಲ್ಲ. ಅವಳ ಕಣ್ಣು ಎಂತ ಸೂಕ್ಷ್ಮ ಗ್ರಾಹಿ. ಅವಳು ಹೇಳ್ತಾಳೆ, ರಾಮನಲ್ಲಿ ನಾನು ಯಾವ ಶ್ರೀಯನ್ನು ಕಂಡೆನೋ, ಯಾವ ಲಕ್ಷ್ಮಿಯನ್ನು, ಯಾವ ಶೋಭೆಯನ್ನು, ಯಾವ ಸಂಪದವನ್ನು ರಾಮನಲ್ಲಿ ಕಂಡೆನೋ, ಯಾವ ಶೌರ್ಯವನ್ನು ರಾಮನಲ್ಲಿ ನಾನು ಕಂಡೆನೋ, ಯಾವ ಮಂಗಲ ಸತ್ವವನ್ನು ಅಂತ ಅದನ್ನು ರಾಮನಲ್ಲಿ ನಾನು ಕಂಡೆನೋ. ಅದರ ಪ್ರಕಾರ ಹೇಳುದಾದ್ರೆ ವನವಾಸ ಮುಗಿಸಿ ಬಂದು ರಾಮ ರಾಜ್ಯವನ್ನು ನಡೆದು ರಾಮ ಪಠ್ಯವನ್ನು ಹೇರಣ, ಇದಕ್ಕೆ ಈಗಿನ ಪ್ರಕಾರ ತರ್ಕ ಇಲ್ಲ, ಇದು ಲಾಜಿಕ್ ಇಲ್ಲ. ಯಾಕೆಂದ್ರೆ ಭರತನಿಗೆ ರಾಜ್ಯ ಕೊಡಲ್ಪಟ್ಟಿದೆ, ಅದು 14 ವರ್ಷಕ್ಕೆ ನಿಮಿತ್ತ ಕೊಡಲ್ಪಟ್ಟಿರತಕ್ಕಂಥದ್ದಲ್ಲ, ಕೊಡಲ್ಪಟ್ಟಿದೆ ಎಷ್ಟು ಅಂತ ಇಲ್ಲ. ಹಾಗಿರುವಾಗ ಮರಳಿ ಅವನಿಗೆ ಸಿಂಹಾಸನ ಸಿಗುವಂತದ್ದಕ್ಕೆ ಈಗ ಯಾವ ಲಾಜಿಕ್ಕೂ ಇಲ್ಲ, ಯಾವ ಯುಕ್ತಿಯೂ ಇಲ್ಲ, ಯಾವ ತರ್ಕವೂ ಇಲ್ಲ. ಆದ್ರೆ ಸುಮಿತ್ರೆಯ ಅಂತಃಕರಣ ಕಂಡಿದೆ ಅದನ್ನು. ನಿವೃತ್ತ ಅರಣ್ಯವಾಸ ಸಹ ವನವಾಸವನ್ನ ಪೂರ್ಣಗೊಳಿಸಿ ಬಂದು, ಮಧ್ಯದಲ್ಲಿ ಏನು ವಿಘ್ನವಾಗದೆ ಪೂರ್ಣಗೊಳಿಸಿ ಬಂದು ಕ್ಷಿಪ್ರನ್ ರಾಜ್ಯ ಮಾಪಿಸಿ ರಾಜ್ಯವನ್ನು ಪಡ್ಕೊಳ್ತಾನೆ. ಅವನು ರಾಮನ ಒಂದು ಚಂದ್ರದ ವರ್ಣನೆ ಮಾಡ್ತಾರೆ ಸುಮಿತ್ರೆ, ರೋಮಾಂಚನವಾಗುವಂತ ವರ್ಣನೆ. ಸೂರ್ಯಸ್ಯ ಅವಿಭವೇ ಸೂರ್ಯ, ಸೂರ್ಯನಿಗೂ ಸೂರ್ಯನಾದಾನು, ರಾಮ ಅಗ್ನಿಗೂ ಅಗ್ನಿಯಾದಾನು, ಎಂಥ ದೊಡ್ಡ ಪ್ರಭುವಿಗೂ ಪ್ರಭುವಾದಾನು, ಜಗತ್ತಿನ ಪ್ರಭುಗಳೆಲ್ಲ ಇವನ ಸೇವಕರು ಅಷ್ಟೇ. ಸ್ವಾಮಿಯವನು ಶ್ರೀಗೆ ಶ್ರೀಯವನು, ಕೀರ್ತಿಗೆ ಅಗ್ರ್ಯಾ ಕೀರ್ತಿ, ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥ ಕೀರ್ತಿಯವನು, ಕ್ಷಮೆಗೆ ಕ್ಷಮೆಯವನು, ದೇವತೆಗಳಿಗೆ ದೇವತೆಯವನು, ಯಾವ ಕಣ್ಣಿಂದ ನೋಡಿದ್ಲೋ. ಭೂತ ಅಂದ್ರೆ ಅಸ್ತಿತ್ವ ಉಳ್ಳಂಥದ್ದು, ಲಿವಿಂಗ್ ಬೀಯಿಂಗ್ ಅಂತ ಹೇಳ್ತೇವೆ, ಲಿವಿಂಗ್ ಬೀಯಿಂಗ್ ಅಥವಾ ಬೀಯಿಂಗ್ ಅಂತ ಹೇಳ್ತೇವಲ್ಲ, ಅಸ್ತಿತ್ವ ಉಳ್ಳದ್ದು ವಸ್ತು, ಅದು ಯಾವ್ದಿದ್ರು ಅದಕ್ಕಿಂತ ಉತ್ಕೃಷ್ಟವಾಗಿರ್ತಕ್ಕಂಥವನು ಅವನು. ಏಕೆ ಗುಣ ದೇವಿ, ಎಲ್ಲಿಯಾದ್ರೂ ಅವನ ಅಗುಣವನ್ನು ಕಂಡೆಯ ನೀನು, ಗುಣವಲ್ಲದ್ದು ಏನಾದರೂ ಕಂಡೆಯ ಅವನಲ್ಲಿ. ಹಾಗಾಗಿ ಕಾಡಲ್ಲಿರಲಿ ನಾಡಲ್ಲಿರಲಿ ಅವನು ಅವನೇ, ಅವನು ಸಮ್ರಾಟ್, ಸ್ವಯಂ ಸಮ್ರಾಟ್ ಅವನು. ಯಾರೂ ಪಟ್ಟಾಭಿಷೇಕ ಮಾಡೋದು ಬೇಡ, ಯಾರೂ ಅವನಿಗೆ ಕಪ್ಪ ಕಣಕ್ಕೆ ತಂದು ಇಡಬೇಕು ಅಂತಿಲ್ಲ. ತಾನೇ ತಾನಾಗಿ ಸಿಂಹಾಸನವಿಲ್ಲದೆ, ಶ್ವೇತಛತ್ರವಿಲ್ಲದೆ ತಾನೇ ತಾನಾಗಿ ಬ್ರಹ್ಮಾಂಡಕ್ಕೆ ದೊರೆಯವನು. ನೋಡು ನೀನು, ನಾಳೆ ಒಂದು ದಿನ ಅವನಿಗೆ ಪಟ್ಟಾಭಿಷೇಕವಾಗುವಾಗ ರಾಣಿ ಪಕ್ಕದಲ್ಲಿ ಇರಬೇಕು ಅಂತ ಲೆಕ್ಕ. ರಾಣಿಯ ಜೊತೆಗೆ ಪಟ್ಟಾಭಿಷೇಕ ಆಗುವಂತದ್ದು, ಸೀತಾರಾಮರಿಬ್ಬರಿಗೂ. ಈಕೆ ಹೇಳ್ತಾಳೆ, ಮೂವರು ರಾಣಿಯರ ಜೊತೆಗೆ ಅವನಿಗೆ ಪಟ್ಟಾಭಿಷೇಕವಾಗ್ತದೆ. ಯಾರು ಮೂವರು ಅಂದ್ರೆ, ಒಂದು ಪೃಥ್ವಿ, ಒಂದು ವೈದೇಹಿ ಸೀತೆ, ಇನ್ನೊಂದು ಶ್ರೀ ಲಕ್ಷ್ಮಿ. ಹಾಗಾಗಿ ವೈದೇಹಿಯ ಜೊತೆಗೆ, ಸೀತೆಯ ಜೊತೆಗೆ ಎಡೆ ಬಿಡದೆ ಅವನ ಜೊತೆಗೆ ಇರುವಂತವರು ಒಂದು ಲಕ್ಷ್ಮಿ, ಒಂದು ಪೃಥ್ವಿ, ಒಂದು ಭೂಮಿ. ಭೂಮಿ ದೇವಿ ಅವನನ್ನು ಬಿಟ್ಟಿರೋದಿಲ್ಲ, ಹಾಗೆ ಲಕ್ಷ್ಮಿಯು ಕೂಡ ಅವನನ್ನು ಬಿಟ್ಟಿರೋದಿಲ್ಲ. ಸೀತೆ ಅಂತೂ ನಿನ್ನ ಕಣ್ಮುಂದೆ ಕಾಣ್ತಾ ಇರುವಂತದ್ದು. ಈ ಮೂವರು ಮಹಾರಾಣಿಯರ ಜೊತೆಗೆ ಅವನ ಪಟ್ಟಾಭಿಷೇಕ ಆಗುವುದನ್ನು ನೋಡುವೆ ನೀನು. ಅವನು ಅಯೋಧ್ಯೆಯನ್ನು ತೊರೆದು ಹೊರಟಾಗ ಅಯೋಧ್ಯೆಗೆ ಅಯೋಧ್ಯೆಯೇ ರೋಧಿಸಿತವು, ಇನ್ನಿಲ್ಲದಂತ ರೋಧಿಸಿತವು. ಅವನ ಬಗ್ಗೆ ಹೇಳಬಾರ ಅಂದ್ರೆ, ಅದರ ಆಚೆ ಇದ್ದಾನ ಅವನು, ಅದನ್ನು ಮೀರಿ ಇದ್ದಾನ ಅವನು. ಕುಶಚೀರಧರನ್ ದೇವಂ ಗಚ್ಚಂತಂ ಅಪರಾಜಿತಂ, ದೇವ ಅಂತ ಸಂಬೋಧನೆ ಮಾಡ್ತಾರೆ. ಅಪರಾಜಿತಂ ತೋಲರಿಯದ, ಆದ್ರೆ ಸದ್ಯ ನಾರುಡೆಯನ್ನುಟ್ಟು ದರ್ಭೆಯನ್ನು ಧರಿಸಿ ಹೊರಟಿರತಕ್ಕಂತ ರಾಮ ದೇವ ಅವನು. ಅವನನ್ನು ಕಂಡಾಗ ಅಯೋಧ್ಯೆಗೆ ಅಯೋಧ್ಯೆ ರೋಧಿಸಿದೆ. ಸೀತೆ ವಾನುಗತ ಲಕ್ಷ್ಮೀ, ನಿನ್ ಕಣ್ಣಿಗೆ ಕಾಣ್ಲಿಲ್ವಾ ಸೀತೆಯ ಹಾಗೆ ಅವನ ಹಿಂದೆ ಲಕ್ಷ್ಮಿಯು ಹೋಗ್ತಾ ಇದ್ದು ನೋಡ್ಲಿಲ್ವಾ ನೀನು? ಅಯೋಧ್ಯೆಗೆ ಏನಾಗಿದೆ ನೋಡು, ಅವನ ಹಿಂದೆ ಲಕ್ಷ್ಮಿ ಹೋಗುದು ಹೋದ ಅಲ್ವಾ ಗೊತ್ತಾಗ್ತದೆ ನಿನಗೆ. ಲಕ್ಷ್ಮಿಯೇ ಅವನನ್ನು ಅನುಸರಿಸಿದ್ದಾಳೆ, ಕಿನ್ನ ದುರ್ಲಭಂ, ಅವನಿಗೆ ದುರ್ಲಭವಾಗಿರೋದು ಯಾವುದು? ಹಾಗಾಗಿ ಲಕ್ಷ್ಮಣ ಅವನು, ಅವನ ಲಕ್ಷಣ ಏನು ಅಂದ್ರೆ, ಎಲ್ಲಿ ಧರ್ಮ ಇದೆಯಲ್ಲಿ ಇರ್ತಾನು, ಅದೆಲ್ಲಿ ಅವನು ಇರೋದೇ ಇಲ್ಲ. ಶ್ರೇಷ್ಠವಾಗಿರ್ತಕ್ಕಂಥ ಧನಸ್ಸು, ಶ್ರೇಷ್ಠವಾಗಿರ್ತಕ್ಕಂಥ ಬಾಣಗಳು, ವಸ್ತ್ರಗಳು, ಕಟಕಗಳು, ಇವೆಲ್ಲವನ್ನು ಧರಿಸಿರ್ತಕ್ಕಂಥ ಲಕ್ಷ್ಮಣ ಜೊತೆಯಲ್ಲಿ, ನಾವಾಗ ಹೇಳಿದ್ವಲ್ಲ ಲಕ್ಷ್ಮಿ ಮತ್ತು ವೀರಲಕ್ಷ್ಮಿ ಜೊತೆಯಲ್ಲಿ ಅವನಿಗೆ. ಹೀಗಾಗಿ ಬರ್ತಾನೆ ಅವನು, ಪುನರಾಗತನಾದ ರಾಮನನ್ನು ಕಂಡು ನೀನು ಆಗ ಸಂಭ್ರಮ ಪಡುವೆ, ಸತ್ಯಂ ರವೀಮಿತಿ, ನಾನೀಗ ಆಡಿದ ಸುಳ್ಳಾಗೋದಿಲ್ಲ. ಬಂದು ನಿನ್ನ ಪಾದವನ್ನು ವಂದಿಸ್ತಾನೆ ಅವನು, ಕಲ್ಪನೆ ಮಾಡ್ಕೋ. ಮುಖ ವ್ಯಕ್ತಿದ್ರೆ ಚಂದ್ರನ ಹಾಗೆ ಆ ಮುಖ ನಿನಗೆ ಕಾಣ್ತದೆ, ಆ ಸಮಯದಲ್ಲಿ ಚಂದ್ರ ಮುಖವನ್ನು ನೀನು ಕಾಣ್ತೀಯೇ. ಅಭಿಷೇಕವಾಗ್ತದೆ, ಪಟ್ಟಾಭಿಷೇಕವಾಗ್ತದೆ ಅವನಿಗೆ, ಆಗ ನಿನ್ನ ಕಣ್ಣಲ್ಲಿ ನೀರು ಬರ್ತದೆ, ಸಂತೋಷದ ಕಣ್ಣೀರು. ಆ ಸಂದರ್ಭದಲ್ಲಿ ಮಹಾಸಂಪತ್ತು ಅವನಿಗೆ ಬರ್ತದಲ್ವಾ, ಆಗ ತನ್ನ ಮೃದುವಾದ ಆದರೆ ಮಾಂಸಲವಾದ ಕೈಗಳಿಂದ ನಿನ್ನ ಪಾದವನ್ನು ಒತ್ತುವಾಗ ಮೃದುವಾದ ಅನುಭವ ಉಂಟಾಗ ನಿನಗೆ. ಆಗ 14 ವರ್ಷದ ಬಳಿಕ ಹಾಗೆ ಮಾಡ್ಬೇಡ, ಎಲ್ಲರಿಗೂ ನೀನು ಸಮಾಧಾನ ಮಾಡ್ಬೇಕು. ನೀನೇ ಹತ್ತಿರ ಹೇಗೆ ಹೆಮ್ಮೆ ಪಡು, ಯಾರಿಗಿಂತ ದೊಡ್ಡವರು ಯಾರು ಇಲ್ವೋ ಅವನು ನಿನ್ನ ಮಗ. ಹೆಮ್ಮೆ ಪಡು, ಸತ್ಪಥದಲ್ಲಿ ಇರುವವರಲ್ಲಿ, ಸನ್ಮಾರ್ಗದಲ್ಲಿ ಇರುವವರಲ್ಲಿ ಅವನಿಗಿಂತ ಮೇಲೆ ಬೇರೆ ಯಾರೂ ಇಲ್ಲ. ಹೆಮ್ಮೆ ಪಡು, ಯಾಕಡ್ತಿ ನೀನು ಎಂದಾಗ ನಿಜವಾಗಿಯೂ ಅಳು ನಿಲ್ಲಿಸಿದಂತೆ ಕೌರವ ಸಲ್ಲಿಯ ಸದ್ಯ ಶರೀರೇ ವಿನನ ಸಂಘಾಶ ಶೋಕ. ಈ ವಾಕ್ಯೋಪಚಾರ ಕುಶಲೆ ಸುಮಿತ್ರೆ, ಇದು ನೋಡಿ, ಇದು ಎಳ್ಳೀರು ಕುಡಿಸಿದ್ದಲ್ಲ, ತಲೆ ಮೇಲೆ ತಣ್ಣೀರು ತಟ್ಟಿದ್ದಲ್ಲ, ಮತ್ತೇನು, ಬರಿಯ ಮಾತುಗಳು, ವಾಕ್ಯೋಪಚಾರ ಕುಶಲ, ಆ ವಾಕ್ಯೋಪಚಾರ ಕುಶಲೆ, ಇಂತಹ ಒಳ್ಳೊಳ್ಳೆ ಮಾತುಗಳನ್ನು ಆಡಿದಾಗ ಸದ್ಯಶ್ಚರೀರೇ ವಿಜನಾಶ ಶೋಕ, ಅವಳೊಳಗಿನ ಶೋಕವೆಲ್ಲವೂ ಹಾಗೆ ಕರಗಿ ಹೋಗ್ತಾನೆ. ಹೇಗಿರ್ಬೇಕು ನಿಮಗೆ, ಹೇಗಿರ್ಬೇಕು ಸುಮ್ಮನೆ, ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ಕಾರ್ಮೋಡಗಳು ಮುಸುಕಿರ್ತವೆ, ಹಾಗಿದ್ದಳು ಕೋಸಲ್ಲಿ. ಈಗ ಸುಮಿತ್ರ ಇಷ್ಟು ಒಳ್ಳೆ ಮಾತುಗಳು ಆಡಿದ ಮೇಲೆ ಮಳೆಗಾಲ ಕಳೆದ ಬಳಿಕ ಶರತ್ಕಾಲ ಬಂದಾಗ ಹೇಗಿರ್ತದೆ ವಾತಾವರಣ, ಆ ಮೋಡಗಳೆಲ್ಲ ಕರಗಿ ಹೋಗ್ತವೆ. ಅದಕ್ಕೆ ಹೊಸಲ್ಲಿಗೆ ಶರದೃತವಾದಳು, ಶರತ್ಕಾಲವಾದಳು ಸುಮಿತ್ರೆ ಅತ್ತ. ಅದನ್ನೇ ನಾವು ಹೇಳಿದ್ವಿ, ಇನ್ನೊಮ್ಮೆ ನೆನಪಿಸ್ತೇವೆ ನಮಗೆ. ಇಂಥವ್ರ ಜನರು ಇಟ್ಕೊಳ್ಳಿ ಜೀವನದಲ್ಲಿ, ಸಮಾಧಾನ ಮಾಡೋರು ಆ ಸಮಯದಲ್ಲಿ. ಯಾರಿಗಾದ್ರೂ ಹಾಗೆ ಒಂದು ಖಾತ್ರಿ ಇದೆಯಾ ನಿಮ್ಗೆ, ಯಾವತ್ತೂ ಜೀವನದಲ್ಲಿ ದುಃಖ ಬರೋದೇ ಇಲ್ಲ ಅಂತ, ಕಷ್ಟ ಬರೋದೇ ಇಲ್ಲ ಅಂತ ಖಾತ್ರಿ ಇದೆಯಾ? ನೀವೇನ್ ಹೇಳ್ತೀರ ಗೊತ್ತಾ, ಈಗಲೇ ಇದೆ ಸಂಧಾನ, ಈಗಲೇ ಇದೆ ಗುರುಗಳು ಅಂತ ಹೇಳ್ತೀರಿ ನೀವು. ಬೇಕಾದಷ್ಟಿದೆ, ಈಗಲೇ ಇರ್ತದೆ ಎಲ್ಲರಿಗೂ, ಒಂದಲ್ಲ ಒಂದರ್ಧ. ಏನೋ ತೊಡಕು, ಏನೋ ಕೆಡಕು, ಏನೋ ಕ್ಲೇಶ, ಯಾರಿಗಿಲ್ಲ ಹೇಳಿ, ಎಲ್ಲವೂ ಯಾರಿಗಿದೆ ಒಳ್ಳೇದು. ಒಂದಷ್ಟು ಕೆಟ್ಟದು ಇರುವಂತದ್ದು ಎಲ್ಲರ ಜೀವನದಲ್ಲೂ. ಆಗ ಇಂಥವ್ರು ಬೇಕಾದ್ರೆ ಸಮಿತ್ರೆ, ಎಂಥವ್ರು ಅಂತೇಸುವವರು ನೋಡಿ, ಸವತಿಯವರು ಸವತಿಯರಾಗಿದ್ದಾರೆ, ಅವರಿಬ್ರು ಕೌಸಲ್ಯಂ ಸಮಿತ್ ಹೇಗಿದ್ದಾರೆ ಅವರು, ಹೀಗಿರ್ಬೇಕು ಜೀವಗಳೆಲ್ಲವೂ ಹೀಗಿರ್ಬೇಕು. ನಿಜವಾಗಿ ಸವತಿ ಮಾತ್ಸರ್ಯ ಅಂತಲೇ ಪ್ರಸಿದ್ಧಿ, ಸವತಿಯರು ಅಂದ್ರೆ ಅವ್ರು ಮತ್ತೆ ಪ್ರಶ್ನೆ ಇಲ್ಲ, ಅವರಿಬ್ರು ಚೆನ್ನಾಗಿರೋದಿಲ್ಲ ಒಬ್ರಿಗೊಬ್ರು ಅಂತಲೇ ತೀರ್ಮಾನ. ಆದ್ರೆ ಹೇಗಿದ್ದಾರೆ ನೋಡಿ, ಮತ್ತೆ ದೊಡ್ಡವಳನ್ನು ಸಣ್ಣವಳು ಸಮಾಧಾನ ಮಾಡುವ ಪರಿಯನ್ನು ನೋಡಿ. ಕೌಸಲ್ಯ ನಿಜವಾಗಿ ಪಟ್ಟದ್ರಾಣಿ, ದೊಡ್ಡವಳು, ಅವಳಿಗೆ ಗೌರವ ತುಂಬಾ ಇದೆ ಅವಳ ಬಗ್ಗೆ, ಶರತ್ರಗಿಂತ ಹೆಚ್ಚಿದೆ ಗೌರವ ಅವಳ ಬಗ್ಗೆ ಅಂತವಳು. ಮತ್ತೆ ಬಲ್ಲವರು ಹೇಳೋದು ಅವಳು ಮಹಾ ಜ್ಞಾನಿಯವಳು, ಸಾಧನೆಯ ತುದಿಯನ್ನು ಬಿಟ್ಟಿರ್ತಕ್ಕಂಥವಳು, ಇನ್ನೇನು ಸಾಧನೆ ಮಾಡಿ ಕುಳಿದಿರಲಿಲ್ಲ ಅಂತವಳು. ಅವಳು ಅಂತವಳು ವಿಚರಿತಳಾದಾಗ, ವಿಚರಿತ ಆಗುದು ಯಾವಾಗ ರಾಮನಂತರು ಕಳೆದವರು ಎಂತವರಿಗೂ ಆಗ, ಹಾಗಾದಾಗ ಸುಮಿತ್ರೆ ಸಮಾಧಾನ ಮಾಡ್ತಾಳೆ. ಈ ಶೋಕವನ್ನು ನೀಗುವಂತ ಶಕ್ತಿ ಸುಮಿತ್ರಗಿದೆ ಅಂದ್ರೆ ಎಂಥವಳಾಗಿರ್ಬೇಕು ಅವಳು. ಹಾಗಾಗಿ ಕೌಸಲ್ಯ ಬದುಕಿದಳು, 14 ವರ್ಷ ಕೌಸಲ್ಯ ಬದುಕಿದ್ದೆ ಹಾಗೆ ಅಂತಂದ್ರೆ ಸುಮಿತ್ರ ಪಕ್ಕದಲ್ಲಿ ಇದ್ದಿದ್ರಿಂದ. ದಶರಥನಿಗೆ ಹಾಗಾಗೋಯ್ತು ಯಾಕೆ ಅಂದ್ರೆ ಸುಮಿತ್ರೆ ಬೆಲೆ ಗೊತ್ತಿಲ್ಲ, ಸುಮಿತ್ರನ ಹೇಗೆ ಉಪಯೋಗಿಸ್ಕೊಳ್ಬೇಕು ಗೊತ್ತಿಲ್ಲ. ರತ್ನ ಪೆಟ್ಟಿಗೆ ಒಳಗಿದೆ ಹೌದು, ನಮ್ಮ ಕೈಯಲ್ಲಿದೆ ಹೌದು, ಆದ್ರೆ ನಮಗದನ್ನು ಬಳಸ್ಕೊಳ್ಳೋಕೆ ಗೊತ್ತಿರಬೇಕು, ನಮಗೆ ಬೆಲೆ ಗೊತ್ತಿರಬೇಕು. ಆ ರತ್ನದ ಬೆಲೆ ಗೊತ್ತಿಲ್ಲ ಇದ್ರೆ ಏನು ಉಪಯೋಗ? ಹಾಗೆ ಜೀವನದಲ್ಲಿ ನೀವು ಯಾರನ್ನು ಹೊಸ ಹುಡ್ಕೊಂಡು ಹೋಗೋದು ಬೇಡ, ಯಾರು ಇರ್ಬೋದು ನಿಮ್ ಜೀವನದಲ್ಲಿ ಅಂತವ್ರು. ರತ್ನಪ್ರಾಯರಾದವರು ನಿಮಗದ ನೋಡೋ ಕಣ್ಣೆ ಎಲ್ಲಿದ್ದಾಗ ಉಪಯೋಗನೇ ನೆಟ್ಟುಕೊಳ್ಳೋದಿಲ್ಲ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನಡೆಗೆ ಬರಬಹುದು, ವರ ನೀಡಿ ಮೈಮೆ ಕಾಂಬಡೆ, ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವಿಲ್ಲಿ. ತಮಸ್ಸೆ ತುಂಬಿದರೆ ಕತ್ರಿ ನಮ್ಮನ್ನು ಆವರಿಸಿದ್ರೆ ಕಾಣೋದಿಲ್ಲ, ನಮ್ಗೆ ವರ ಕೊಟ್ಟರು ಕೂಡ ದಕ್ಕೋದಿಲ್ಲ ನಮಗೆ. ಹಾಗಾಗಿ ಬೇಕು ಸುಮಿತ್ರೆ ಅಂತ ಮಿತ್ರರು, ಅಂತ ಮಿತ್ರರು ಬೇಕು, ಅಂತ ಹಿತೇಶಗಳು ಬೇಕು. ಅತ್ತ ರಾಮನನ್ನು ಪ್ರಜೆಗಳು ಹಿಂಬಾಲಿಸ್ತಾ ಇದ್ದಾರೆ. ಮತ್ತೆ ಎಲ್ಲರೂ ಹೋಗಿಬಿಟ್ರ, ಆಗ ಕೆಲವರು ನಿಂತರು ಅಂತ ಬಂತಲ್ಲ ಹಿಂದೆ ಕಥೆಯಲ್ಲಿ ಅಂತಂದ್ರೆ, ಯಾರು ನಿಂತರು ಅಂದ್ರೆ ಬಲಾತ್ಕಾರವಾಗಿ ಯಾರನ್ನು ನಿಲ್ಲಿಸಲಾಯಿತು ಅವರು ಮಾತ್ರ ನಿಂತಿದ್ದು. ಯಾರು ಅಂದ್ರೆ ರಾಜ, ಆ ಶಬ್ದ ನಿಲ್ಲಿಸ್ಬಿಟ್ಟಿದೆ ಅವನನ್ನು. ಹೆಚ್ಚು ದೂರ ಹಿಂಬಾಲಿಸಿದ್ರೆ ಅವನು ಮರಳಿ ಬರುವ ಸಾಧ್ಯತೆ ಇರೋದಿಲ್ಲ. ಆಮೇಲೆ ಅವರಿಗೆ ಮರಳಿ ಬರಬೇಕು ಅನ್ನೋ ಆಸೆ ಇದ್ರೆ ಹೆಚ್ಚು ದೂರ ಹಿಂಬಾಲಿಸಬಾರದು ಎನ್ನುವ ವಾಕ್ಯ ನಿಲ್ಲಿಸ್ಬಿಟ್ಟಿದೆ ದಶರಥನನ್ನು, ಮತ್ತೆ ಅವನ ಸೇವಕರು ಆ ಬಳಗ. ಹಾಗಾಗಿ ನಿವರ್ತಿತೆ ಪೆಚ್ಚ ಬಲಾತ್, ಬಲಾತ್ಕಾರವಾಗಿ ಸುಹೃದ್ವರ್ಗೀಯ ಚ ರಾಜನಿ, ರಾಜ ಮತ್ತು ಬಳಗ, ರಾಜನ ಬಳಗ ಅಥವಾ ರಾಮನ ಕೆಲವು ಅತಿ ಹತ್ತಿರದ ಬಳಗ, ಕೌಸಲ್ಯ ಅಂತವರು, ಸುಮಿತ್ರೆ ಅಂತವರು, ಅಂತವನ್ನ ಹೊರತುಪಡಿಸಿದ್ರೆ ಉಳಿದವರು ನೈವತೆಯ ಸನ್ಯವರ್ತಂತ, ಹಿಂದಿರುವುದಲಿಲ್ಲ, ಹಿಂಬಾಲಿಸಿದರು ರಾಮನನ್ನು. ಆ ರಥವು ಓಡುವ ರಥವನ್ನು, ವಾಯು ವೇಗದಲ್ಲಿ ಓಡುವ ರಥವನ್ನು ಹುಚ್ಚು ಹಿಡಿದವರಂತ ಹಿಂಬಾಲಿಸಿದ್ರು, ಧಾವಿಸಿದ್ರು ಆ ರಥದ ಹಿಂದೆ. ಯಾಕೆಂದ್ರೆ ರಾಮಚಂದ್ರ ಅಯೋಧ್ಯೆಯ ಪೂರ್ಣ ಚಂದ್ರ, ಅವನು ಚಂದ್ರನಿಗೆ ಕಿರಣಗಳು ಹೇಗೋ ರಾಮನಿಗೆ ಗುಣಕಿರಣಗಳು, ಅವುಗಳು ಅಯೋಧ್ಯೆಗೆ ಅಯೋಧ್ಯೆಯನ್ನು ಸೆಳೆಯುತ್ತವೆ. ಅವರು ಬೇಡ್ತಾ ಇದ್ದಾರೆ, ಬೇಡ ರಾಮ ಇರು ಅಯೋಧ್ಯೆಯಲ್ಲೇ, ಕಾಡಿಗೆ ಹೋಗಬೇಡ ಎಂಬುದಾಗಿ ಸ್ವಾಭಿಪ್ರಕೃತಿ ತನ್ನ ಪ್ರಜೆಗಳು, ರಾಮನ ಪ್ರಜೆಗಳು ಬೇಡ್ಕೊಳ್ತಾ ಇದ್ರೂ ಕೂಡ ಕಾಡಿಗೆ ನಡೆದ ರಾಮ. ಯಾಕೆಂದ್ರೆ ಕುರ್ವಾಣ ಪಿತರಂ ಸತ್ಯಂ, ಜನ್ಮ ಕೊಟ್ಟ ತಂದೆಯು ಸುಳ್ಳಾಗಬಾರದು, ಜನ್ಮ ಕೊಟ್ಟ ತಂದೆಯ ನಾಲಿಗೆ ನಾಲಿಗೆಯಾಗಿ ಉಳ್ಕೊಳ್ಳುತ್ತೆ. ತಂದೆಯ ನಾಲಿಗೆಯನ್ನು ಉಳಿಸುವ ಸಲುವಾಗಿ ಕಾಡಿಗೆ ಇಷ್ಟೆಲ್ಲ ಒತ್ತಡಗಳ ಮಧ್ಯೆ ಕೂಡ ಕಾಡಿಗೆ ಹೋದನಂತೆ. ಆದರೆ ಅವನು ಪ್ರಜೆಗಳಿಗೆ ಬೇರೆ ರೀತಿಯಲ್ಲಿ ಒತ್ತಾಯಿಸ್ತಾನೆ, ಬೇರೆ ರೀತಿಯಲ್ಲಿ ಅವನಿಗೂ ಪ್ರಜೆಗಳಿಗೂ ಹೇಳಬೇಕಂತ ಹೇಳ್ತಾನೆ. ನಿಂತು ಹಿಂತಿರುಗಿ ಒಮ್ಮೆ ಎಲ್ಲ ಪ್ರಜೆಗಳನ್ನು ನೋಡ್ತಾನೆ. ಹೇಗೆ ನೋಡಿದ ಅಂದ್ರೆ, ಅವೇಕ್ಷ ಮಾಡ ಎಲ್ಲರ ಮೇಲೆ ರಾಮನ ದೃಷ್ಟಿ ಬಿಟ್ಟ ಸ್ನೇಹಂ, ಆ ದೃಷ್ಟಿಯಲ್ಲಿ ತುಂಬಾ ಪ್ರೀತಿ ತುಂಬಿದೆ, ರಮ ಪ್ರೇಮ ತುಂಬಿದ ದೃಷ್ಟಿಯಿಂದ ಪ್ರಜೆಗಳನ್ನೆಲ್ಲ ನೋಡ್ತಾ ಇದ್ದಾನೆ, ಬೆಳದಿಂಗಳು ಚೆಲ್ತಾ ಇದ್ದಾನೆ ತನ್ನೆಲ್ಲ ಪ್ರಜೆಗಳ ಮೇಲೆ. ವಾಲ್ಮೀಕಿಗಳ ಭಾಷೆಯೋ ಚಕ್ಷುಷ ರಪಿಬನ್ನಿವ, ಕಣ್ಣಿನಿಂದ ಎಲ್ಲರನ್ನು ಕುಡಿಯುವವನಂತೆ, ಸವಿಯುವವನಂತೆ, ಅಷ್ಟು ಪ್ರೀತಿ ಪ್ರೇಮಾಧಿಕ್ಯ. ಅಂತಹ ಕಣ್ಣು, ಆ ಕಣ್ಣನ್ನು ಕಲ್ಪನೆ ಮಾಡಿಕೊಳ್ಳಿ, ಕಣ್ಣಿಂದ ಸವಿಯೋ, ಕಣ್ಣಿಂದ ಸೇವಿಸೋದು ಎನ್ನುವ ಹಾಗಿತ್ತು ಅವನ ನೋಟ. ಪ್ರಪಿಬನ್ನಿವ, ಚೆನ್ನಾಗಿ ಕುಡಿಯೋದಂದ್ರೆ ಸರಿಯಾಗಿ ಸಮರ್ಪಕವಾಗಿ ಸೇವಿಸಿ ಬಿಡುವವನಂತೆ, ಸವಿದು ಬಿಡುವವನಂತೆ ಪ್ರಜೆಗಳನ್ನು ನೋಡ್ತಾ ಇದ್ದಾನೆ. ಪ್ರಜೆಗಳಿಗೆ ರಾಮನು ಮಾತನಾಡಿದ, ಸಂದೇಶವನ್ನು ಕೊಟ್ಟ, ಸ್ನೇಹಪೂರ್ಣವಾಗಿರತಕ್ಕಂಥ ಮತಗಳನ್ನು ಆಡಿದ. ರಾಹ ಪ್ರಜಾ ಸ್ವಾಹ ಪ್ರಜಾ ಇವ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಹಾಗೆ ಔರಸ ಪುತ್ರರು, ತನ್ನದೇ ಮಕ್ಕಳು, ಅವರನ್ನು ಹೇಗೆ ನೋಡ್ತಾರೋ ಹೇಗೆ ಪ್ರೀತಿ ಮಾಡ್ತಾರೋ ಹಾಗೆ ನೋಡ್ತಾ ಇದ್ದಾನೆ, ಹಾಗೆ ಪ್ರೀತಿ ಮಾಡ್ತಾ ಇದ್ದಾನೆ ರಾಮ. ರಾಮನ ಸಂದೇಶ ಏನು ಪ್ರಜೆಗಳಿಗೆ ಹೇಳಿದ್ದೇನು ಅಂತಂದ್ರೆ, ಎಷ್ಟು ದೊಡ್ಡ ಪ್ರೀತಿಯನ್ನು ನನ್ನಲ್ಲಿ ನೀವು ಇಟ್ಟಿದ್ದೀರಿ, ಯಾರಿಗೂ ಸಿಕ್ಕಿರದ, ಮುಂದೆ ಯಾರಿಗೂ ಸಿಕ್ಕಿರದ, ಮುಂದೆ ಯಾರಿಗೂ ಸಿಗಲಾರದ ಪ್ರೀತಿ. ಬಹುಮಾನ, ಬಹುಮಾನ ಅಂದ್ರೆ ಬಹುವಾಗಿ ಮಾನಿಸುವಂತದ್ದು, ಬಹಳವಾಗಿ ಆಧರಿಸುವಂತದ್ದು, ಗೌರವಿಸುವಂತದ್ದು. ಎಂಥ ಆಧಾರವನ್ನ, ಎಂಥ ಗೌರವವನ್ನು, ಎಂಥ ಪ್ರೀತಿಯನ್ನು ನನ್ನ ಬಗ್ಗೆ ಇಟ್ಟಿದ್ದೀರಿ ನೀವು. ನೀವೆಲ್ಲ ನನಗೆ ಪ್ರೀತಿಯವರಲ್ವಾ, ನನ್ನ ಸಂತೋಷ ಪಡಿಸೋದಂದ್ರೆ ನಿಮ್ಗೆ ಇಷ್ಟ ಇಲ್ವಾ, ಇಷ್ಟ ಅಲ್ವಾ, ನನ್ನ ಪ್ರೀತಿಗಾಗಿ ನೀವೇನ್ ಬೇಕಾದ್ರೆ ಮಾಡ್ತೀರಿ. ಹೋಗ್ತಾನೆ ಹಾಗಾದ್ರೆ, ಈ ನನ್ನ ಮೇಲಿಟ್ಟ ಪ್ರೀತಿಯನ್ನ ಭರತನ ಮೇಲಿಡಿ, ಇದು ರಾಮ. ಮತ್ ಪ್ರಿಯಾರ್ಥಂ, ನಿಮಗೆ ನನ್ನ ಮೇಲೆ ಪ್ರೀತಿ ಇದ್ದಿದ್ದ ಹೋದಾದ್ರೆ, ನನ್ನ ಪ್ರೀತಿಗಾಗಿ ನೀವು ಏನ್ ಬೇಕಾದ್ರೂ ಮಾಡ್ತೀರಿ ಅಂತಾದ್ರೆ, ವಿಶೇಷ ಏನು ಭರತೇ ಸಾನಿವೇಶತ, ಈ ಪ್ರೀತಿಯನ್ನು, ಈ ಗೌರವವನ್ನು ಇಲ್ಲಿಂದ ಹೀಗೆ ತೆಗೆದು ಹಾಗೆ ಭರತನಲ್ಲಿಡಿ, ಹಾಗೆ ಭರತನಲ್ಲಿಡಿ ಆ ಪ್ರೀತಿಯನ್ನು, ಆ ಗೌರವವನ್ನು. ಅವನು ಅದಕ್ಕೆ ಅರ್ಹ, ಯಾಕೆ ಕಲ್ಯಾಣ ಚಾರಿತ್ರ, ಕಲ್ಯಾಣ ಚಾರಿತ್ರ ಅವನು, ಅವನ ಚಾರಿತ್ರ್ಯ, ಅವನ ನಡವಳಿಕೆ ಇದೆಯಲ್ಲ, ನಡ್ಕೊಳ್ಳುವ ರೀತಿ, ಅದು ಕಲ್ಯಾಣ ಅಂತವನವನು. ಕೈಕೇಯಿ ಆನಂದ ವರ್ಧನ, ಹೆಚ್ಚು ಹೇಳುವಾಗಿಲ್ಲ. ಕರಿಷ್ಯತಿ ಯಥಾವದ್ವಹ ಪ್ರಿಯಾಣಿಚ ಹಿತಾನಿಚ, ನಿಮ್ಮ ಪ್ರಿಯಗಳನ್ನು ಹಿತಗಳನ್ನು ಸಾಧಿಸಿಕೊಡ್ತಾನ ಅವನು. ಎರಡು ಜೀವನ ಅಂದ್ರೆ ಹಿತ ಪ್ರಿಯ, ಮತ್ತೊಮ್ಮೆ ನೆನಪಿಸ್ತೇವೆ ನಿಮ್ಗೆ, ಪ್ರಿಯ ಚೆನ್ನಾಗಿ ನೆನಪಿಟ್ಕೊಳ್ಳಿ ಎರಡು ಶಬ್ದವನ್ನು. ಪ್ರಿಯ ನಮ್ಗೆ ಯಾವ್ದು ಇಷ್ಟವೋ ಅದು, ಹಿತ ನಮ್ಗೆ ಯಾವ್ದು ಒಳ್ಳೆಯದೋ ಅದು, ನಮ್ಗೆ ಯಾವ್ದು ಒಳ್ಳೆಯದೋ ಅದು ಹಿತ. ಹಿತ ಅಂದ್ರೆ ಇಡಲ್ಪಟ್ಟದ್ದು, ಹಿತ ನಮಗಾಗಿ ದೇವರು ಇಟ್ಟಿದ್ದು, ನಮಗಾಗಿ ಯಾವ್ದನ್ನು ದೇವರು ಇದು ನಿನಗಾಗಿಟ್ಟೆ ತೆಗೆದಿಟ್ಟೆ ಅಂತ ಅಮ್ಮ ತೆಗೆದಿಟ್ಟಾರಲ್ಲ ಮಕ್ಕಳಿಗೆ ಗೊತ್ತಾಗ, ಹಾಗೆ ದೇವರು ನಮಗಾಗಿ ಯಾವ್ದು ತೆಗೆದಿಟ್ಟಿರ್ತಾನೋ ಅದು ಹಿತ. ಪ್ರಿಯ ಅಂದ್ರೆ ನಮ್ಮ ಕಣ್ಣನ್ನು ಸೆಳೆಯುವಂತದ್ದು, ಮನಸ್ಸನ್ನು ಸೆಳೆಯುವಂಥದ್ದು, ನಮಗೆ ಇಷ್ಟವಾಗುವಂತದ್ದು, ನಮಗೆ ಮೋಸ ಮಾಡುವಂತದ್ದು ಕೆಲಸ, ಇದೆರಡು ಒಂದರ ಹಿತವಾದದ್ದು ಪ್ರಿಯವಾಗಬೇಕು ಅಷ್ಟು. ಅವನಿಗೆ ಜೀವನದಲ್ಲಿ ದುಃಖ ಇಲ್ಲ. ಈಗೇನಾಗಿದೆ ಅಂದ್ರೆ ಇದು ಬೇರೆ ಬೇರೆ ಆಗಿಬಿಟ್ಟಿದೆ. ಯಾವುದು ನಿಜವಾಗಿ ಹಿತವೋ ಅದು ಪ್ರಿಯವಲ್ಲ, ಯಾವುದು ನಮಗೆ ಪ್ರಿಯವಾಗ್ತಾ ಇದೆಯೋ ಅದು ಹಿತವಲ್ಲ. ಅನೇಕ ಸಂಗತಿಗಳು ಇಷ್ಟವಾಗ್ತಾ ಇದ್ದಾವೆ, ಅದು ನಮಗೆ ಒಳ್ಳೇದಲ್ಲ. ಒಳ್ಳೆ ಸಂಗತಿಗಳು ಅನೇಕ ಇದೆ ಪ್ರಪಂಚದಲ್ಲಿ, ಜೀವನದಲ್ಲಿ ಅನೇಕ ಇದೆ. ಅದೆರಡು ಬೇರೆ ಬೇರೆ ಆಗುವುದು ಎಲ್ಲಾ ಕ್ಲೇಶಗಳಿಗೆ, ಎಲ್ಲಾ ಕಷ್ಟಗಳಿಗೆ, ಅನಾಹುತಗಳಿಗೆ ಕಾರಣ. ಅದೆರಡು ಒಂದಾಗುತ್ತೆ. ರಾಮ ತನ್ನ ಪ್ರಜೆಗಳಿಗೆ ಹೇಳ್ತಾ ಇರುವಂತದ್ದು, ನಿಮ್ಮ ಹಿತಗಳನ್ನು, ನಿಮ್ಮ ಪ್ರಿಯಗಳನ್ನು ಸಾಧ್ಯತೆ ಕೊಡ್ತಾನೆ ಭರತ. ನಾನು ಹೇಳ್ತಾ ಇದ್ದೇನೆ, ಯಾರು ಹೀಗ್ ಮಾಡಿದ್ರೆ ರಾಮನ ಹಾಗೆ ಯಾರು ಬರ್ತಿರ್ಲಿಲ್ಲ, ಇಷ್ಟು ದೊಡ್ಡ ಮನಸ್ಸು ಯಾರಿಗೂ ಇರಲ್ಲ. ಇವತ್ತು ನೋಡಿ ಅಧಿಕಾರಕ್ಕಾಗಿ ಎಷ್ಟು ಕಿತ್ತಾಟ ನಡೀತದೆ ನೋಡಿ, ಏನೆಲ್ಲ ನಡೀತದೆ ಇದನ್ನು ನೋಡಿ. ಆ ರಾಮ ಭರತರು ನಡ್ಕೊಂಡ ರೀತಿಯನ್ನು ನೋಡಿ. ಭರತನನ್ನು ರಾಮ ಕಂಡಿಗೆ ಕಟ್ಟುವ ವರ್ಣನೆ ಮಾಡ್ತಾನೆ. ಎಂತವನವನು, ಜ್ಞಾನ ವೃದ್ಧ ವಯೋ ಬಾಲ, ವಯಸ್ಸಿನಲ್ಲಿ ಚಿಕ್ಕವನು ಆದ್ರೆ ಜ್ಞಾನದಲ್ಲಿ ಎಲ್ಲರಿಗಂತಲೂ ಹಿರಿಯ. ಅವನು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜ್ಞಾನವನ್ನು ಸಂಪಾದನೆ ಮಾಡಿದವನು. ನೀವು ಯಾರೋ ಅಜ್ಞಾನಕ್ಕಾಗಿ ನಿಮ್ಮನ್ನು ಕೊಟ್ಟು ಹೋಗ್ತಾನೆ ಅಂತ ಅನ್ಕೋಬೇಡಿ. ತಿಳುವಳಿಕೆ ಉಳ್ಳವನು, ಎಲ್ಲರಿಗಿಂತ ಹೆಚ್ಚು ತಿಳುವಳಿಕೆ ಉಳ್ಳವನು. ಜ್ಞಾನ ವೃದ್ಧ ಅಯ್ಯೋ ಬಾಲ, ಮೃದು ಅವನು. ಅವನು ಕಠೋರ ಅಲ್ಲ, ಅವನು ಕಬ್ಬಿಣ ಅಲ್ಲ, ಕಂಡ ಕೂಡಲೇ ಉರಿದು ಬೀಳುವಂತ ಕೆಂಡ ಮಂಡಲ ಅಲ್ಲ. ಮೃದು, ಎಲ್ಲರಲ್ಲಿಯೂ ಮೃದು ಸ್ವಭಾವ ಉಳ್ಳವನು. ಹಾಗಂತ ಮೃದು ಅಂತ ಅವನು ಎಳೆ ನಿಂಬೆಕಾಯಿ ಯಾವುದಕ್ಕೂ ಬದೇದಿದ್ದು ಬರೀ ಪ್ರೀತಿ ಮಾಡಿಕೊಂಡಿಲ್ಲ, ಒಂದ್ ಸೈನ್ಯ ಬಂದ್ರೆ ಒಡೆ ಬಿಡ್ತಾನೆ ಅನ್ನೋ ತರಹ ಅಲ್ಲ. ವೀರ್ಯ ಗುಣಾನ್ವಿತ, ವೀರ ಗುಣ ಇದೆ ಅವನ ಸಾಮನಿಗೆ ಸಲ್ಲುವಂತ. ಪರಾಕ್ರಮಕ್ಕೆ ವೀರತ್ವಕ್ಕೆ ಏನೇನು ಕಡಿಮೆ ಇಲ್ಲ, ಆ ಗುಣಗಳೆಲ್ಲ ಇದೆ. ಆದ್ರೆ ನಿನ್ನ ಮೇಲೆ ಪ್ರಯೋಗ ಇಲ್ಲ, ಆದ್ರೆ ಅದು ಎಲ್ಲಿ ಬೇಕು ಅಲ್ಲಿ ಮಾತ್ರ. ನಿಮ್ಮಲ್ಲಿ ಮೃದು ಇದು ಬೇಕು ರಾಜನಿಗೆ, ಇರ್ಬೇಕು ರಾಜ. ಹಾಗಾಗಿ ಅನುರೂಪ ಸ್ಥವೋ ಭರ, ನಿಮಗೆ ಸರಿಯಾದ ದೊರೆ ಆಗ್ತಾನ ಅವನು. ಸರಿ ದೊರೆ, ನಿಮಗೆ ಸರಿಯಾದ ದೊರೆ, ಸರಿಯಾದ ಒಡೆಯ ಅವನಾಗ್ತಾನೆ. ಭವಿಷ್ಯತಿ ಭಯಾಪಹ, ಭಯಗಳಿಂದ ನಿಮ್ಮನ್ನು ಕಾಪಾಡ್ತಾನೆ. ಬಗೆ ಬಗೆಯ ವಿಪತ್ತುಗಳಿಂದ, ಆಪತ್ತುಗಳಿಂದ, ನಿಮಗೇನೇನು ಭಯಗಳು ಉಂಟಾಗಬಹುದು ಅವುಗಳಿಂದ ಕಾಪಾಡ್ತಕ್ಕಂತ ಧರ್ಮರಾಜನಾಗ್ತಾನವನು. ಹಾಗಾಗಿ ಸಹಿ ರಾಜಗುಣೆಯರಿಯು, ಸಹ ರಾಜಗುಣಗಳಿಂದ ಕೂಡಿರತಕ್ಕಂತ ಭರತ ನನ್ನ ತಮ್ಮ. ಯುವರಾಜ ಸಮೇಕ್ಷಿತ, ಅವನು ಯುವರಾಜ ಅನ್ನೋದು ನಿಶ್ಚಯವಾಗಿದೆ. ದೊರೆ ಯುವರಾಜನಾಗ ನಿಶ್ಚಯ ಮಾಡಿದಾನೆ. ಕಾರ್ಯಂಬೋ ಭಕ್ತೃ ಚಾತನ, ದೊರೆಯ ಅಪ್ಪಣೆಯನ್ನ ನೀವು ಪ್ರಜೆಗಳು ನಡೆಸಬೇಕಲ್ವಾ. ನೀವು ಪ್ರಜೆಗಳು, ದೊರೆ ಅದು ರಾಜಾಜ್ಞೆ. ಅದು ಭರತನು ಯುವರಾಜನಾಗಬೇಕು ಅನ್ನೋದು ರಾಜಾಜ್ಞೆ. ಅದು ಭರ್ತೃ ಶಾಸನವನ್ನ, ರಾಜಾಜ್ಞೆಯನ್ನ ನೀವು ಪಾಲಿಸಬೇಕಲ್ವಾ. ನಾನು ಹೇಳದ ಮೇಲಂತೂ ಪಾಲಿಸಲೇಬೇಕಲ್ವಾ. ನಾನೇ ಹೇಳ್ತಾ ಇದ್ದೇನೆ, ಯಾರಿಗಾಗ ನಿಮ್ಗೆ ಇಷ್ಟ ಎಲ್ಲ ಕ್ಲೇಶವೋ, ಯಾರ ಮೇಲೆ ನಿಮ್ಗೆ ಅಂತ ಪ್ರೀತಿ ಅಂತ ನಿಮ್ಮ ಒಂದು ಅಭಿವ್ಯಕ್ತಿಯೋ ಭಾವಾಭಿವ್ಯಕ್ತಿಯೋ, ನಾನೇ ಹೇಳ್ತಾ ಇದ್ದೇನೆ. ಅಭಿಚಾಪಿ ಮಯಾ ಶಿಷ್ಟೈ, ಕಾರ್ಯಂ ನೀವು ಮಾಡ್ಬೇಕಲ್ವಾ. ಇದನ್ನು ನೋಡಿ, ಈವರೆಗೆ ನಿಮ್ಮನ್ನು ಕಾಪಾಡಿದ ದೊರೆ ದಶರಥ, ಈವರೆಗೆ ನಿಮ್ಮನ್ನು ಕಾಪಾಡಿರ್ತಕ್ಕಂಥವನು, ಪ್ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥವನು ದಶರಥ. ಆ ದಶರಥ ಆಪತ್ತನ್ನು ಹೊಂದದಂತೆ, ನನ್ನ ವಿರಹದಲ್ಲಿ, ನನ್ನ ಅನುಪಸ್ಥಿತಿಯಲ್ಲಿ ಅನಾಹುತವಾಗದಂತೆ, ದೊರೆಗೆ ಸಂತಪಿಸದಂತೆ ದೊರೆ ನೀವು ನೋಡ್ಕೊಳ್ಬೇಕು. ನಮ್ಮ ಪ್ರಜೆಗೆ ನನಗಾಗಿ ಒಂದು ಕೆಲಸ ಮಾಡಿ. ಈಗ ನಾನು ನಿಮಗಾಗಿದ್ದವನಲ್ವಾ, ನನಗಾಗಿ ಇದೊಂದು ಕಾರ್ಯ. ನಮ್ಮ ಪ್ರಿಯ ಜಗೇಶಯ, ದೊರೆ ತಪ್ಪಿಸದಂತೆ, ಬೇಯದಂತೆ ನೋಡ್ಕೊಳ್ತೀರಲ್ವಾ. ನೋಡ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರ್ಬೇಕು ನೀವು ಅಂತ, ಕಾಡಿಗೆ ಬಂದು ನೋಡ್ಕೊಳಕ್ ಸಾಧ್ಯ ಅಂತ ಹೀಗೆ ತಂದು ಇಟ್ಟ ಅದನ್ನ ರಾಮ ಚಂದ್ರದಲ್ಲಿ ತಂದು. ಆದ್ರೆ ಆಗಿದ್ದೇನಂತಂದ್ರೆ, ಎಷ್ಟೆಷ್ಟು ರಾಮ ಈ ತನ್ನ ಸದ್ಗುಣವನ್ನು ಪ್ರಕಟಿಸಿದನೋ, ಎಷ್ಟೆಷ್ಟು ಧರ್ಮದಲ್ಲಿ ನೆರಳಿಂತನೋ, ಹೇಗೆ ಹೇಗೆ ಧರ್ಮದಲ್ಲಿ ನೆರಳಿಂತು, ದ್ರವ್ಯದ ಮೇಲೆ, ರಾಜ್ಯದ ಮೇಲೆ ಒಂದಿಷ್ಟು ಆಸೆ ಪಡೆದೆ, ತಮ್ಮನ ಮೇಲೆ ಅಸೂಯೆ ಪಡೆದೆ, ತಮ್ಮನ ಗುಣವನ್ನೇ ಎತ್ತಿಯಾಡುತ್ತಾ ಒಪ್ಪಿಕೊಳ್ಳಿ ಅವನನ್ನ, ಈ ರೀತಿ ಅವನು ಇನ್ನಷ್ಟು ಮತ್ತಷ್ಟು ಧರ್ಮಿಷ್ಠನಾಗಿ ಅವನು ಹೇಗೆ ರಾಮ ಬೆಳೆದನು, ಹಾಗೆ ಹಾಗೆ ಅವನೇ ದೊರೆಯಾಗಬೇಕು ಅಂತ ಅನ್ಸ್ಬಿಟ್ಟು ಆ ಪ್ರಜೆಗಳಿಗೆ. ನೋಡಿ ಎಂತ ಗುಣ, ಆದ್ರೆ ಇಂಥ ಒಂದು ದೊರೆಯಾಗಬೇಕು ಆಗ್ತಾನೆ ಬರೋದು. ಸಿದ್ಧವಳ್ಳೆ ಬುದ್ಧಿ. ಸಿದ್ಧವಳ್ಳೆ ಮನು ಸತನನ್ನು ಹೊಗಳ್ತಾ ಇದ್ದಾನೆ. ಕಾಡಿಗಟ್ಟಿದ ತಂದೆಯನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ. ತಂದೆ ಬೇಯದಂತ ನೋಡ್ಕೊಳ್ಬೇಕು. ಆದ್ರೆ ಇಂಥ ಒಂದು ದೊರೆ ಆಗ್ಬೇಕು ಎನ್ನುವ ಹಾಗೆ ರಾಮನೆಯ ರಾಜನಾಗಬೇಕು ಎನ್ನುವ ಅವರ ಆಸೆ ಮತ್ತಷ್ಟು ಮತ್ತಷ್ಟು ದೃಢವಾಗ್ಬಿಡುತ್ತೆ. ಈ ಒಂದು ಅವನ ವರ್ತನೆಯಿಂದಾಗಿ ಹೊರಟಿದ್ ಬೇರೆ ಉದ್ದೇಶಕ್ಕೆ ರಾಮ, ಆದ್ರೆ ಅವರು ಒಪ್ಪಲಿಕ್ಕೆ ತಯಾರಿಲ್ಲ. ರಾಮನನ್ನು ಒಪ್ಪಲಿಕ್ಕೆ ತಯಾರಿದ್ದಾರೆ ಹೊರತು ಈ ಮಾತನ್ನು ಒಪ್ಪಲಿಕ್ಕೆ ಅವರು ಯಾರು ತಯಾರಿಲ್ಲ. ಗುಣಗಳಿಂದ ಕಟ್ಟಿ ಎಳೆದನು ರಾಮ ಎಲ್ಲ ಪ್ರಜೆಗಳನ್ನು ತನ್ನೆಡೆಗೆ ಎಳೆದುಕೊಂಡನು. ಗುಣ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇದೆ. ತುಂಬಾ ಚೆನ್ನಾಗಿ ಬಳಸಿದ್ದಾರೆ ಅದನ್ನ ವಾಲ್ಮೀಕಿಗಳಲ್ಲಿ. ಗುಣ ಅಂದ್ರೆ ಈಗ ಕ್ವಾಲಿಟಿ, ನಾವೇನು ಜೀವನದಲ್ಲಿ ದಯೆ ಸತ್ಯ ಇವೆಲ್ಲ ಗುಣಗಳು, ಸದ್ಗುಣಗಳು ಬೇಕಾಗಿರತಕ್ಕಂತ ಅಂಶಗಳು ಜೀವನದಲ್ಲಿ ಗುಣಾಂಶ ಅಂತ ಹೇಳ್ತೇವಲ್ಲ, ಪಾಸಿಟಿವ್ ವರ್ಚ್ಯೂಸ್, ಅದನ್ನು ಗುಣ ಅಂತ ಕರೀತಾರೆ. ಗುಣ ಅಂದ್ರೆ ಸೂತ್ರ, ದಾರ, ಹಗ್ಗ ಅಂತಲೂ ಅರ್ಥ ಇದೆ. ಗುಣಗಳಿಂದ ಕಟ್ಟಿ ಸೆಳೆದನು ರಾಮ ಎನ್ನುವಾಗ ಎರಡು ಅರ್ಥವನ್ನು ಇಟ್ಕೊಂಡು ಪ್ರಯೋಗ ಮಾಡ್ತಾರೆ ವಾಲ್ಮೀಕಿಗಳದನ್ನ. ಗುಣಗಳಿಂದ ಸೂತ್ರಗಳು, ಗುಣಗಳಿಂದ ಪಾಶ, ಅವುಗಳಿಂದ ಎಲ್ಲ ಪ್ರಜೆಗಳನ್ನು ಹಾಗೆ ಕಟ್ಟಿ ತನ್ನಡೆಗೆ ಸೆಳೆದುಕೊಂಡು ಬಿಟ್ಟ. ತುಂಬಾ ಸುಂದರವಾಗಿರ್ತಕ್ಕಂಥ ಒಂದು ಪ್ರಯೋಗ. ಯಕಶ್ಚೇವ ಗುಣೈರ್ ಬದ್ಧ್ವ ಯಕಶ್ಚೇವ ಜನಂ ಪರನಿವಾಸಿನಂ. ಹಾಗಾಗಿ ಈ ಕಣ್ಣೀರಿನ ಜೊತೆಗೆ ರಾಮನತ್ತ ಆಕರ್ಷಿತರಾದರು. ಕಣ್ಣೀರಿನ ಜೊತೆಗೆ ಅಂದ್ರೆ ಈ ಮಾತು ಕೇಳಿದಾಗ ಕಣ್ಣೀರು ಯಾರಿಗಾದ್ರೂ ಬರಬೇಕು ನೋಡಿ, ಯಾರಿಗಾದ್ರೂ ಅವನ ಆ ಒಂದು ನಡವಳಿಕೆ, ಆ ಒಂದು ಚಾರ್ಯ, ಆ ತ್ಯಾಗ, ಇಂಗೆಂತ ಒಳ್ಳೆ ಮನಸ್ಸು ಇರೋಕ್ ಸಾಧ್ಯ ಅಂತ. ಒಳ್ಳೆ ಮನಸ್ಸು ನಿಮ್ಗೆ ಆಗಿರ್ಬೇಕು, ಅದು ಪರಮಾವಧಿ. ಇದು ಅದನ್ನು ಕಂಡಾಗ ಬಾಷ್ಪವು ಕೂಡ ಅಂತ ಹೇಳಿ ಏತನ ಮಧ್ಯೆ ರಥದಲ್ಲಿ ರಾಮ ಧಾವಿಸ್ತಾ ಇದ್ದಾನಲ್ಲೂ, ಧಾವಿಸ್ತಕ್ಕಂಥ ಗರ್ಭ ಅಲ್ವಾ. ದೂರದಿಂದ ಆ ಮುಪ್ಪಿನ ಮಧುಕರು ಕರೆದರಂತೆ. ತೇ ದ್ವಿಜಾಹ ಬ್ರಾಹ್ಮಣೋತ್ತಮರು, ಕರ್ಮದಲ್ಲಿ ಜ್ಞಾನದಲ್ಲಿ ಮೇರುವಿನಂತೆ ಇದ್ದವರು. ತ್ರಿವಿಧಂ ವೃದ್ಧ, ಮುಬ್ಬಗೆ ವೃದ್ಧತ್ವ ಅಂತ ಅವರಿಗೆ. ಮೂರು ಬಗೆಯಲ್ಲೂ ಕೂಡ ವೃದ್ಧರವರು. ಹೇಗೆ? ಜ್ಞಾನೇನ, ಜ್ಞಾನದಿಂದ ವೃದ್ಧರು. ಮೊದಲು ಅದು ಶ್ರೇಷ್ಠವಾಗಿರತಕ್ಕಂಥದ್ದು ಜ್ಞಾನ ವೃದ್ಧರು. ವಯಸ್ಸ ವಯೋವೃದ್ಧರು. ಓಜಸ ಓಜಸ ಅಂದ್ರೆ ಓಜಸ್ಸು ಅಂದ್ರೆ ಬಲ. ಈ ಲೌಕಿಕವಾಗಿರ್ತಕ್ಕಂಥ ಬಲ ಅಲ್ಲ, ಅಲೌಕಿಕವಾಗಿರತಕ್ಕಂಥ ತಪೋಜನ್ಯವಾಗಿರ್ತಕ್ಕಂಥ ಒಂದು ಬಲ. ಓಜಸ್ವಿ ಅಂದ್ರೆ ಬೇರೆ, ಓಜಸ್ಸು ತುಂಬಾ ಕಡಿಮೆ ಜನರಲ್ಲಿರ್ತಕ್ಕಂಥದ್ದು. ತುಂಬಾ ಸೂಕ್ಷ್ಮಗಳಿಂದ ಬಲವರಂತೂ ಅದೊಂದು ತುಂಬಾ ಸಾಧನೆಯಿಂದಾಗಿ ಒಂದು ಒಂದು ರೀತಿಯ ದ್ರವ ಹೃದಯಸ್ಥಾನದಲ್ಲಿ ಸಂಗ್ರಹಿತವಾಗ್ತದೆ ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ಈ ಬಗ್ಗೆ ಉಲ್ಲೇಖಗಳಿದೆ ಅಂತದ್ರ ಬಗ್ಗೆ ವಿಜ್ಞಾನಕ್ಕೆ ಪರಿಚಯ ಆಗಬೇಕು ಅಷ್ಟೇ. ಹಾಗಾಗಿ ಅದು ಅದು ಬರುವಂತದ್ದು ಹೇಗೆ ಅಂದ್ರೆ, ಹೀಗೆ ಧರ್ಮಯುಕ್ತವಾಗಿ ಎಷ್ಟೋ ಕಾರ್ಯ ನಡ್ಕೊಂಡು ಅದರಿಂದ ಸಂಗ್ರಹ ಆಗ್ತಕ್ಕಂಥದ್ದು. ಹಾಗಾಗಿ ಈ ಮೂರರಿಂದಲೂ ಕೂಡ ವಯಸ್ಸು, ಜ್ಞಾನ ಮತ್ತು ಓಜಸ್ಸುಗಳಿಂದ ವೃದ್ಧರು. ವಯಸ್ಸು ಪ್ರಕಂಪ ಶಿರಸಹ, ನಡುಗುವ ತಲೆಗಳು. ವಯಸ್ಸಿನ ಕಾರಣದಿಂದಾಗಿ ತಲೆ ಸ್ಥಿರವಲ್ಲ, ಬುದ್ಧಿ ಮನಸ್ಸು ಎಲ್ಲ ಸ್ಥಿರವೇ, ಆದರೆ ಕಂಪಿಸುವ ಶಿರವು. ಅವರು ದೂರದಿಂದ ಕರೆದರಂತೆ ರಾಮನನ್ನಲ್ಲ, ಕುದುರೆಗಳನ್ನು. ಭೋ ಭೋ ಜಾತ್ಯಾಸ್ತುರಂಗಮ, ಜಾತಿಶ್ವಗಳೇ, ಏ ಏ ಕುದುರೆಗಳೇ, ಭೋ ಭೋ ಎನ್ನುವ ಭಾಂತೋ ಜವನ ರಾಮ, ಜವನಾಶ್ವಗಳು, ಯಗಶಾಲೆ ಆಗಿರತಕ್ಕಂತಹ ಉತ್ತಮ ಜಾತಿಗೆ ಸೇರಿರತಕ್ಕಂಥ ಕುದುರೆಗಳೇ, ರಾಮನನ್ನು ಹೊತ್ತೊಯ್ಯುವ ಕುದುರೆಗಳೇ. ಪ್ರಾಣಿಗಳಿಗೆ ಕಿವಿ ಸೂಕ್ಷ್ಮ, ಮನುಷ್ಯನಿಗಿಂತಲೂ ಬೇರೆ ಪ್ರಾಣಿಗಳಿಗೆ ಕಿವಿ ಸೂಕ್ಷ್ಮ ಅಲ್ವಾ? ಅವುಗಳಿಗೆ ಕೇಳಿದಷ್ಟು ನಮಗ್ ಕೇಳೋದಿಲ್ಲ. ಅವುಗಳಿಗೆ ಎಷ್ಟು ದೂರದ ಪರಿಮಳ ಬರ್ತದೋ ಯಾರು ಅಂತ ಗೊತ್ತಾಗ್ತದೆ ಅವುಗಳಿಗೆ? ಬರೀ ಮೂಗಿಂದಲೇ ಗೊತ್ತಾಗ, ನಮ್ಗೆ ಗೊತ್ತಾಗೋದಿಲ್ಲ. ಹಾವು ನಾಲಿಗೆ ನರಗ ಕಿಗಿ ಗಂಧದ ಏನೋ ಅಂತ ಪತ್ತೆ ಮಾಡ್ಕೊಳ್ತದೆ ಯಾವ ಕಡೆ ಏನಿದೆ. ಇರುವೆ ಅದು ಆಂಟನಾ ಇದೆ ಅದರ ತಲೆ ಮೇಲೆ ಒಂದು ಎರಡು, ಅದನ್ನು ಹೀಗೆ ಮಾಡಿ ಅದೆಲ್ಲ ಅರ್ಥ ಮಾಡ್ಕೊಡ್ತದೆ ಏನುಂಟು ಏನಿಲ್ಲ. ಅವುಗಳಿಗೆ ತುಂಬಾ ಸೂಕ್ಷ್ಮ, ಮನುಷ್ಯನಿಗಿಂತ ಸೂಕ್ಷ್ಮ ಅಂತ. ಎಷ್ಟು ಅಂದ್ರೆ ಮೈಲಿಗಟ್ಟಲೆ ಅವುಗಳಿಗೆ ಗೊತ್ತಾಗ್ಬೋದು ಅಂತ. ಮನುಷ್ಯನಿಗೆ ಬಹಳ ಪರಿಮಿತ ಇಂದ್ರಿಯ ಶಕ್ತಿ. ಹಾಗಾಗಿ ಸಹಜವಾಗಿಯೇ ಪ್ರಾಣಿಗಳಿಗೆ ಶ್ರವಣ ಶಕ್ತಿ ಹೆಚ್ಚು, ವಿಶೇಷಣ ತುರಂಗಮ ಕುದುರೆಗಳಿಗೆ ಮತ್ತೂ ಹೆಚ್ಚು. ಹಾಗಾಗಿ ಇಷ್ಟು ದೂರದಿಂದ ಕರೆದ್ರು ಕೂಡ ಕೇಳ್ತದೆ ನಿಮಗೆ ಅಂತ ಭಾವಿಸ್ತೇವೆ ನಾವು. ನಿಮ್ಗೆ ತರ್ತದೆ ಅದು. ಏನಾಗ್ಬೇಕು? ನಿವರ್ತದ್ವಂ ಹಿಂದಿರುಗಿ. ಕುದುರೆಗಳಿಗೆ ಆ ವಿಪ್ರೋತ್ತಮರು, ವಯೋವೃದ್ಧ ವಿಪ್ರೋತ್ತಮರು ಆಮಂತ್ರಣ ಕೊಡ್ತಾರೆ, ಕರೀತಾರೆ. ನಿವರ್ತದ್ವಂ ಯಾಚನ ಪ್ರತಿವೇದಿತ, ನಮ್ಮ ಈ ಬೇಡಿಕೆಯನ್ನ, ನಮ್ಮ ಯಾಚನೆಯನ್ನ ಅರ್ಥವಿಸಿಕೊಂಡು ಹಿಂದಿರುಗಿ. ರಾಮನೆಂದರೆ ಏನು? ಧರ್ಮತಃ ಅಥವಾ ವಿಶುದ್ಧಾತ್ಮ. ಯಾರು ಬಾಯಿ ನೋಡ್ರಿ ಇದೇ ಮಾತು? ಧರ್ಮದಿಂದ ಶುದ್ಧಾತ್ಮ, ವಿಶುದ್ಧಾತ್ಮ ಅವನು. ವೀರ ಅವನು, ಶುಭವ್ರತ, ದೃಢವ್ರತ ಅವನು. ವ್ರತನ ನಿಯಮ, ನಿಯಮಗಳನ್ನು ಸರಿಯಾಗಿ ಪಾಲನೆ ಮಾಡ್ತಕ್ಕಂಥವನು. ಶುಭವಾದ ವ್ರತಗಳನ್ನು ಸ್ವೀಕಾರ ಮಾಡ್ತಾನೆ, ಅವುಗಳನ್ನು ಬಿಡದೆ ಪಾಲನೆ ಮಾಡ್ತಾನೆ ಅಂತವನು. ಅಂತಹ ಭರ್ತ ನಿಮ್ಮ ಒಡೆಯನನ್ನ ನೀವು ತರಬೇಕೇ ಹೊರತು ಕರೆದೊಯ್ಯಬಾರದು. ಇದ ಅಯೋಧ್ಯೆ ಕಡೆಗೆ, ರಾಜಭವನದ ಕಡೆಗೆ, ರಾಮಭವನದ ಕಡೆಗೆ ಅವನನ್ನು ಕರೆ ತರಬೇಕು ನೀವು ಹೊರತು ಕಾಡಿಗೆ ಕರೆದೊಯ್ಯಬಾರದು. ಹಾಗಾಗಿ ಉಪವಾಹ್ಯ ಅವನು, ಅಪವಾಹ್ಯ ಅಲ್ಲ. ಅಪವಾಹ್ಯ ಅಂದ್ರೆ ಆ ಕಡೆಗೆ ಕರ್ಕೊಂಡು ದೂರ ಕರ್ಕೊಂಡು ಹೋಗ್ತಕ್ಕಂಥದ್ದು ಅದಲ್ಲ. ಉಪವಾಹ್ಯ ಸಮೀಪೆ, ಹತ್ರ ಕರ್ಕೊಂಡು ಕರೆ ತರಬೇಕು ಅವನನ್ನು ಅಂತ ಕುದುರೆಗಳಿಗೆ ಮಾತಾಡ್ತಾ ಇದ್ದಾರೆ ಆ ಬ್ರಾಹ್ಮಣೋತ್ತಮರೆಲ್ಲ. ರಾಮ ರಥದಿಂದ ಕೆಳಗಿಳಿದ, ಅದು ಅಲ್ಲಿ ಮುಟ್ಟಿದೆ. ಕುದುರೆಗಳನ್ನು ಕರೆದಿದ್ದು ರಾಮನಿಗೆ ತಲುಪಿದೆ. ಅದು ರಾಮನ ಕುದುರೆಗಳನ್ನು ನೀವು ಮಾತಾಡ್ತಿದ್ರು ಸಾಕು, ರಾಮನಿಗೆ ಮುಟ್ಟಿದೆ ಅದು. ಹಾಗೆ ಹಾಗೆ ಆರ್ತ ಪ್ರಣಾಪ, ಅದನ್ನು ಆರ್ತರಾಗಿ ಪ್ರಲಾಪ ಮಾಡ್ತಾ ಇದ್ದಾರೆ ಅವರು. ಆ ಬ್ರಾಹ್ಮಣೋತ್ತಮರು, ವಯೋವೃದ್ಧರು, ವೃದ್ಧಾನ್ ಪ್ರಹಸ್ಪತು ಧ್ವಜಾನ್, ಅವರನ್ನು ಕಂಡಾಗ ಲಘು ಬಗೆಯಲ್ಲಿ, ಲಘು ಬಗೆಯಲ್ಲಿ ರಾಮನು ರಥದಿಂದ ಕೆಳಗಿಳಿದ. ಯಾಕೆ? ಯಾಕೆಂದ್ರೆ ವಯೋವೃದ್ಧರು, ಜ್ಞಾನವೃದ್ಧರು, ಅಪವೃದ್ಧರು ಅವರು ರಥದ ಹಿಂದೆ ಓಡಿ ಬರ್ತಾ ಇದ್ರೆ ನಾನು ರಥವೇರು ಧಾವಿಸಬೇಕ? ಸರಿಯಲ್ಲ. ನಮಸ್ಕಾರ ನಮಸ್ಕಾರ. ಈಗ ರಾಜ್ಯಕ್ಕಿಂತ ದೃಢವಾಗಿ ವನವಾಸವನ್ನು ಆಶ್ರಯಿಸಿದ ರಾಮ ಯಾರು ಹೇಳಿದ್ರು ಕೇಳೋದಿಲ್ಲ, ಕಾಡಿಗೆ ಹೋಗೋದು ಅಂತ. ಆದರೆ ಅದನ್ನೇ ಮೀರಿ ಈ ಬ್ರಾಹ್ಮಣೋತ್ತಮರ ಒಂದು ಆ ಒಂದು ಪ್ರಾರ್ಥನೆ, ಅವರ ಒಂದು ವಿನಂತಿ, ಅವರ ಅವ್ರು ನಡ್ಕೊಂಡು ಬರ್ತಾ ಇದಾರೆ ಅಂತ ಅನ್ನುವಂಥದ್ದು. ಪಾಪ ಅವರಿಗೆ ಓಡ್ ಬರೋಕಾಗದ ಕರೆದಿದ್ದು ಕುದುರೆಗಳನ್ನ ಅಂತ. ನಾವೆಲ್ಲಿ ಬರೋಣ ನಿಮ್ ಜೊತೆಯಲ್ಲಿ, ನಿಲ್ಲಿ ನಿಲ್ಲಿ. ಅವಸತಾರಹ, ಸೀತೆಯು ರಥದಿಂದ ಕೆಳಗಿಳಿದಳು, ಇಳಿದಳು. ಲಕ್ಷ್ಮಣನು ಕೆಳಗಿಳಿದ. ಕಾಲ್ನಡಿಗೆ ಪ್ರಾರಂಭ ಆಯ್ತು ರಾಮನ, ಅಲ್ಲೇ ಪ್ರಾರಂಭ ಆಯ್ತು. ಹಳ್ಳಿಗಳನ್ನು ದಾಟಿದ ಮೇಲೆ ಅಂತಿತ್ತು, ಈಗ ಇಲ್ಲೇ ಪ್ರಾರಂಭ ಆಗ್ಬಿಡು. ಹಿಡಿದ ಮೇಲೆ ನಡ್ಕೊಂಡು ಹೋಗ್ತಾ ಇದಾನಲ್ಲ, ಹೇಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ, ರಾಮನಂತರು ಸರಿಯಾಗಿ ನಡ್ಕೊಂಡು ಹೋದ್ರೆ ಸಾಕು, ಅವ್ರ ಹಿಂದೆ ಅವ್ರ ಜೊತೆಗೆ ಬರೋಕಾಗದಲ್ಲ ಬೇರೆಯವರಿಗೆ. ಆದ್ರೆ ಇಲ್ಲ ಹಾಗಲ್ಲ. ಸನ್ನಿಕೃಷ್ಟ ಪದನ್ಯಾಸ, ಸಮೀಪದ ಹೆಜ್ಜೆಗಳು ನಡೆತ, ಹತ್ತತ್ರ ಹೆಜ್ಜೆ ಇಡ್ತ. ಬೇಗ ಹೋಗ್ಬೇಕು ಅಂದ್ರೆ ದೂರ ದೂರ ಹೆಜ್ಜೆ ಆಗ್ತಾ ಇದ್ರೆ ನೀವು ಬೇಗ ಬೇಗ ಹೋಗ್ತಾ ಇರ್ತೀರಿ. ಇಲ್ಲ ಹಾಗಲ್ಲ, ಸನ್ನಿಕೃಷ್ಟ ಪದನ್ಯಾಸ, ಹತ್ತಿರ ಹತ್ತಿರದ ಹೆಜ್ಜೆಗಳು ನೆಟ್ಟು ರಾಮ ಮೆಲ್ಲೆ ಮೆಲ್ಲೆ ನಡೀತ. ಅವ್ರಿಗೆ ಬರೋಕ್ಕೆ ಅನುವು ಮಾಡಿಕೊಟ್ಟಂತೆ, ಇಷ್ಟು ಗೌರವ, ಎಷ್ಟು ಜ್ಞಾನಕ್ಕೆ, ವಯಸ್ಸಿಗೆ, ತಪಸ್ಸಿಗೆ ರಾಮ ಕೊಡ್ತಾ ಇದ್ದ ಬೆಲೆ ಏನು ನೋಡಿ. ಕಾರಣವನ್ನ ಬಿಡಿಸಿ ಹೇಳಿದ್ರು ವಾಲ್ಮೀಕಿಗಳು. ಚಾರಿತ್ರ ವತ್ಸರ, ರಾಮ ಎಲ್ಲಿ ಚಾರಿತ್ರವಿದೆಯೋ ಅಲ್ಲಿ ವಾತ್ಸಲ್ಯವಿದೆ, ರಾಮನ ವಾತ್ಸಲ್ಯ ಅಲ್ಲಿ ಸಹಜವಾಗಿ ಸಿಗ್ತಕ್ಕಂಥದ್ದು ಅಂತ. ಅಂತಹ ರಾಮ ಕಾಲ್ನಡಿಗೆ ಬರ್ತಕ್ಕಂತಹ ವಯೋವೃದ್ಧದ ಬ್ರಾಹ್ಮಣರನ್ನು ಕಂಡಾಗ ಆ ಕರುಣಾನೇತ್ರನು ರಥದಿಂದ ಅವರನ್ನ ಹಿಂದೆ ಬಿಟ್ಟು ಧಾವಿಸಲಾರದಾದನಂತೆ, ಧಾವಿಸಲಾರದಾದನಂತೆ ಅವನು. ಆಗ ರಾಮನಿಗೆ ಲಘು ಬಗೆಯ ಅಂದ್ರೆ ಗಾಬರಿಗೊಂಡ ಮನಸ್ಸಿನ ಧ್ವಜರು ರಾಮನಿಗೆ ಸಂತಪ್ತರಾಗಿ ತುಂಬಾ ನೊಂದು ಹೇಳ್ತಾರೆ, ಹೇ ರಾಮ, ಬ್ರಾಹ್ಮಣ್ಯವೆಲ್ಲವೂ ಬ್ರಹ್ಮಣ್ಯನಾದ ನಿನ್ನನ್ನು ಅನುಸರಿಸ್ತಾ ಇದೆ. ಬ್ರಹ್ಮಣ್ಯ ಅಂದ್ರೆ ಈ ಬ್ರಹ್ಮಕ್ಕೆ, ಬ್ರಹ್ಮಕುಲಕ್ಕೆ ಆಶ್ರಯ ರಕ್ಷಣೆ. ಅಂತಹ ನಿನ್ನ ಬ್ರಾಹ್ಮಣ್ಯವೇ ಸಮಸ್ತ ಬ್ರಾಹ್ಮಣ ಕುಲವೇ ಹಿಂಬಾಲಿಸ್ತಾರೆ. ಬ್ರಾಹ್ಮಣರು ಅಗ್ನಿಹೋತ್ರ ಮಾಡಬೇಕು, ಅಗ್ನಿಹೋತ್ರ ಬಿಡುವ ಹಾಗಿಲ್ಲ. ಕಾಡಿಗೆ ಹೋದ್ರೆ ಅಗ್ನಿಯನ್ನು ಮನೆಯಲ್ಲಿ ಬಿಟ್ಟು ಅಂದ್ರೆ ಪಾಪ ಅವರು ಅಗ್ನಿಗಳನ್ನ ಹೆಗಲಲ್ಲಿ ಇಟ್ಕೊಂಡು ಬರ್ತಾ ಇದ್ದಾರೆ. ದ್ವಿಜ ಸ್ಕಂದಾದಿರೂಢ ಸ್ವಾಮ್ ಅಗ್ನಯೋ ಅಗ್ನಿಯಾಗಮಿ, ಆ ಅಗ್ನಿಗಳು ಅವರ ಬೆನ್ನನ್ನೇರಿ, ದ್ವಿಜವರ್ಯರ ಬೆನ್ನನ್ನೇರಿ ನಿನ್ನನ್ನು ಹಿಂಬಾಲಿಸ್ತಾ ಇದ್ದಾವೆ. ಅಂತ ಅಗ್ನಿಗಳು ವಾಜಪೇಯವನ್ನು ಅಥವಾ ಅಂತಹ ಒಂದು ಉತ್ತಮೋತ್ತಮವಾಗಿರ್ತಕ್ಕಂಥ ಯಾಗಗಳನ್ನು ಮಾಡಿರ್ತಕ್ಕಂಥ ಅಗ್ನಿಗಳು ನಿನ್ನನ್ನು ಹಿಂಬಾಲಿಸ್ತಾ ಇದ್ದಾವೆ. ಛತ್ರಗಳು ವಾಜಪೇಯವನ್ನು ಮಾಡಿದ್ರೆ ವಾಜಪೇಯದಲ್ಲಿ ಛತ್ರದ ಒಂದು ಸನ್ನಿವೇಶ ಬರ್ತದೆ, ಛತ್ರ ಬರ್ತದೆ ವಾಜಪೇಯ ಮಾಡಿದಾಗ ಅಂತ. ವಾಜಪೇಯಿ ಅಂದ್ರೆ ಆ ಯಾಗ ಮಾಡಿದವನು ಅಂತ, ವಾಜಪೇಯಿ ಯಾಗವನ್ನು ಮಾಡಿರ್ತಕ್ಕಂಥವನು. ಆ ವಂಶಕ್ಕೆ ವಾಜಪೇಯಿ ಬಂದಿರತಕ್ಕಂಥದ್ದು. ಅಗ್ನಿಹೋತ್ರ ಮಾಡಿದವರ ವಂಶ ಅಗ್ನಿಹೋತ್ರಿ. ಈ ವಂಶಗಳಿಗೆ ಈ ನಾಮಧೇಯ ಬರಲಿಕ್ಕೆ ಕಾರಣ ಏನು ಅಂದ್ರೆ, ಇಂತಹದೊಂದು ಉನ್ನತವಾಗಿದ್ದು ಹಿಂದೆ ನಡೆದಿರತಕ್ಕಂಥದ್ದು ವಂಶದಲ್ಲಿ ಅಂತ. ಹಾಗೆ ವಾಜಪೇಯದ ಛತ್ರಗಳು ಹಿಂದೆ ತಿರುಗಿ ನೋಡು ಕಾಲಾಗಿ ಬರ್ತಾ ಇದ್ದಾವೆ ಅಂತ. ಅಷ್ಟು ಸಂಖ್ಯೆಯಲ್ಲಿ ವಾಜಪೇಯ ಯಾಜಿಗಳಿದ್ದಾರೆ ಅಲ್ಲಿ. ವಾಜಪೇಯ ಯಜ್ಞ ಮಾಡಿದಂತಹ ಒಂದು ಬ್ರಾಹ್ಮಣ್ಯ ಇರ್ಬೋದು ಯುದ್ಧೆಯಲ್ಲಿ, ಎಂತ ಬ್ರಾಹ್ಮಣ್ಯ ಇರ್ಬೋದು. ಇವತ್ತು ನಿಮ್ಗೆ ಇಡೀ ಭಾರತ ವರ್ಷದಲ್ಲಿ ಹಬ್ಬ ಸಿಗೋದಿಲ್ಲ ನಿಮಗೆ. ವಾಜಪೇಯಿ ಯಾಗ ಮಾಡಿರ್ತಕ್ಕಂಥವನು ಹಿಂದೆ ಕೊಡೆ ಸಾಲು ಬರ್ತಾ ಇದೆ, ಕೇರಳದಲ್ಲಿ ಕೊಡೆಗಳಿಂದ ಮೆರವಣಿಗೆ ಮಾಡಿ ವಿಶೇಷ ಅಲ್ಲಿ. ಹಾಗೆ ವಾಜಪೇಯದ ಛತ್ರಗಳ ಮೆರವಣಿಗೆ ಬರ್ತಾ ಇದೆ ಹಿಂದೆ ಹಿಂದಿನಿಂದ. ಆ ಬ್ರಾಹ್ಮಣೋತ್ತಮರು ಹೇಳ್ತಾರೆ, ಶ್ವೇತ ಛತ್ರ ತಪ್ಪಿದ್ರೆ ಏನು, ವಾಜಪೇಯ ಛತ್ರವೇ ನಿನಗೆ ಹಿಡಿಯಲಿ, ನಮ್ಮ ಸಮರ್ಪಣೆ ಇದೆ. ದೇವಿಶ್ಚಾಯಾಂ ಕರಿಷ್ಯಾಮ, ಕಾಡಲ್ಲಿ ಸೂರ್ಯನ ಬಿಸಿಲು ನಿನಗೆ ಬೀಳದಂತೆ ಈ ಛತ್ರವನ್ನು ಹಿಡಿತೇವೆ ನಾವು ಅಂದರು. ಪಾಪ ನಮ್ಮ ಬುದ್ಧಿ ವೇದ ಮಂತ್ರ ಅನುಸಾರಿಣಿ, ಸದಾಕಾಲವೂ ವೇದ ಮಂತ್ರಗಳ ಹಿಂದೆ ಇರತಕ್ಕಂಥದ್ದು, ಅದರ ಹಿಂದೆ ಹೋಗ್ತದೆ. ಮಂತ್ರ ಎತ್ತಲೋ ಈ ಬುದ್ಧಿಯಾದ ಸದಾಕಾಲವೂ ವೇದ ಮಂತ್ರಾನುಸಾರಣಿಯಾದ ನಮ್ಮ ಬುದ್ಧಿಯು ಇದೀಗ ನಿನಗಾಗಿ ವನವಾಸಾನುಸಾರಣಿಯಾಯಿತು. ವೇದ ಮುಖ್ಯ ನಮಗೆ, ಆದರೆ ಅದಕ್ಕಿಂತ ಮುಖ್ಯ ವನವಾಸ, ನಿನ್ನ ಸಹವಾಸ ವನವಾಸದಲ್ಲಿ. ಮತ್ತೆ ವೇದದ ಕಥೆ ಪಠನ ಪಾಠನ ಎಲ್ಲ ಆಗ್ಬೇಕಲ್ಲ, ಅದೆಲ್ಲ ವೇದ ಉಳಿಯೋದು ಹೇಗೆ ಮತ್ತೆ ಅಂದ್ರೆ, ಇಲ್ಲ ಇವೆ ಅವೆಲ್ಲವೂ ವೇದಗಳೆಲ್ಲವೂ, ಲೈಬ್ರರಿ ಬೇಡ. ವೇದಗಳ ಪುಸ್ತಕಗಳನ್ನೆಲ್ಲ ಪ್ರಿಂಟ್ ಹಾಕಿ ದಪ್ಪದ ಪುಸ್ತಕಗಳನ್ನ ಎಲ್ಲ ರ್ಯಾಕ್ಗಳಲ್ಲಿ ನೀಟಾಗಿ, ಅದೆಲ್ಲ ಏನು ಬೇಡ ಇವರಿಗೆ ನೋಡಿ. ಇಲ್ಲ ಇವೆ ಎಲ್ಲವೂ ಕೂಡ, ಹೃದಯೇಶ್ವೇವ ತಿಷ್ಠಂತಿ ವೇದಾಹ ಏನ ಪರಂಧನಂ, ಯಾವುದು ನಮಗೆ ಪರಮ ಸಂಪತ್ತೋ, ನಮಗೆ ರತ್ನಗಳು ಅಲ್ವಿ, ವಜ್ರ ನಮಗೆ, ಅದೇ ವೇದಗಳೇ, ಅದನ್ನೇನು ಹಾಳಾಗಿ ಬಿಡೋದಿಲ್ಲ, ಅದನ್ನು ಬಿಟ್ಟು ಬಂದಿಲ್ಲ, ಇಲ್ಲಿ ಇಟ್ಕೊಂಡಿದ್ದೀವಿ ಅದನ್ನ. ವೇದ ಇರೋದಲ್ಲಿ ಹೀಗೆ ವೇದವು ಕೂಡ ಹಾಗೆ ಹೇಳಿದೆ, ಶ್ರೇಷ್ಠೋ ಹಿ ವೇದ, ವೇದವೇ ತಂದು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೇಷ್ಠೋ ಹಿ ವೇದ, ಶ್ರೇಷ್ಠವಾಗಿರ್ತಕ್ಕಂಥದ್ದು ವೇದವೆಂದ್ರೆ ತಪಸೋಧಿ ಜಾತಃ, ತಪಸ್ಸಿನಿಂದ ಸಂಭವಿಸಿತು ಅದು. ಎಲ್ಲಿ ಬ್ರಹ್ಮಜ್ಞಾನ ಹೃದಯ ಸಂಭವ, ಬ್ರಹ್ಮಜ್ಞರ ಹೃದಯದಲ್ಲಿ ಸಂಭವಿಸಿ, ಬ್ರಹ್ಮಜ್ಞರ ಹೃದಯ ಆವಿರ್ಭಾವ ಸ್ಥಾನ ವೇದಕ್ಕೆ, ಅಲ್ಲಿ ಉದ್ಭವಿಸಿತು ಅದು. ಹಾಗಾಗಿ ಅದರ ರಕ್ಷಣೆ ಎಲ್ಲ ಆಗಬೇಕು, ಅಲ್ಲೇ ಅಲ್ಲೇ ಆಗ್ಬೇಕಾಗಿರ್ತಕ್ಕಂಥ ಪುಸ್ತಕದಲ್ಲಿ ಇಲ್ಲ. ನಮಗೆ ನಮ್ಮ ಸಹಪಾಠಿ ಬಂದು ನೆನಪಾಗುತ್ತೆ ಈ ಸಂದರ್ಭದಲ್ಲಿ, ಯಾವಾಗ ನಮ್ಮ ಬಾಲ್ಯದ ವೇದಾಧ್ಯಯನ ಸಹಪಾಠಿಯು ಅಷ್ಟಾಗಿ ವೇದ ಹತ್ತಿರಲಿಲ್ಲ, ನಮ್ಮ ಜೊತೆಗೆ ವೇದಾಧ್ಯಯನ ಮಾಡ್ತಾ ಇದ್ದ ಅಷ್ಟರ ಹತ್ತಿರ ಇರಲಿಲ್ಲ ಅವನಿಗೆ ಆ ಸಮಯದಲ್ಲಿ. ಒಂದು ದಿವಸ ಅವನು ಹೇಳಿದ, ನೋಡು ವೇದ ತಲೆ ಕೆಳಗೆ ಮಾಡಿಬಿಡ್ತೇನೆ, ಅದೇ ಸಾಧ್ಯ ಅನು, ನಿನಗೆ ವೇದ ಹತ್ತಾ ಇಲ್ಲ ಸರಿಯಾಗಿ, ತಲೆ ಕೆಳಗೆ ಮಾಡೋಕ್ಕಾಗ ಸಾಧ್ಯ ಅಂತ ಪುಸ್ತಕ ತಗೊಂಡು ಈಗ ವಿನೋದಕ್ಕೆ ಸರಿ, ಸಮಾಜಕ್ಕೆ ಸರಿ, ವಾಸ್ತವದಲ್ಲಿ ಅಲ್ಲಿಲ್ಲ ವೇದ, ಇಲ್ಲಿದೆ ಪುಸ್ತಕದಲ್ಲಿ. ಈಗ ಪಂಚಾಂಗದಲ್ಲಿ ಎಲ್ಲ ನಕ್ಷತ್ರಗಳು ಇದ್ದಾವೆ, ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಎಲ್ಲ ನಕ್ಷತ್ರಗಳು, ಅಥವಾ ಸೂರ್ಯ ಚಂದ್ರ ಮಂಗಲ ಬುಧ ಎಲ್ಲ ಪಂಚಾಂಗದಲ್ಲಿ ಉಂಟ ಇಲ್ವಾ? ತೆಗೆದು ನೋಡ್ತಾನ, ಬುಧ ಎಲ್ಲಿದ್ದಾನೆ ಈಗ, ನಕ್ಷತ್ರ ಯಾವ್ದನ್ನು ತೆಗೆದು ನೋಡ್ತೇವೆ ಪಂಚಾಂಗವನ್ನು, ಪಂಚಾಂಗ ಸುಟ್ಟಾಕ್ಬಿಟ್ರೆ ಪಂಚಾಂಗ ಹೋದರೆ ನಕ್ಷತ್ರ ಹೋಗ್ತದ? ಹೋಗ್ತದ ನಕ್ಷತ್ರ? ಹೋಗೋದಿಲ್ಲ. ಹಾಗೆ ವೇದಗಳು ಅವು ಈ ಕಾಗದದಲ್ಲಿ ಇಲ್ಲ, ಇಲ್ಲ ಅಂತಲ್ಲ, ಇರೋದು ಇಲ್ಲಿ ಇಲ್ಲಿರೋದು ಸೂಚಕವಾಗಿ ಇದಿರ್ತಕ್ಕಂಥದ್ದು. ಅಂಬೇದಕರ್ ಕೊಟ್ಟ ಇದ್ದ ಉದಾಹರಣೆ, ಬೆಂಗಳೂರು ಅಂತ ಹೇಳಿ ಫಲಕ ಇರುತ್ತೆ, ಬೆಂಗಳೂರಿನ 50 ಕಿಲೋಮೀಟರ್ ದೂರದಲ್ಲ, 100 ಕಿಲೋಮೀಟರ್ ದೂರದಲ್ಲ ಬೆಂಗಳೂರು ಅಂತ ಹೇಳಿ ಒಂದು ಒಂದು ದಿಕ್ಸೂಚಿ ಹಾಕಿ ಬೆಂಗಳೂರು ಅಂತ ಹಾಕಿರ್ತಾರಲ್ವಾ, ಅದೇ ಬೆಂಗಳೂರಲ್ಲ, ಅದನ್ನೇ ಹಿಡ್ಕೊಂಡು ಬೆಂಗಳೂರು ಬೆಂಗಳೂರು ಅಂದ್ರೆ ಪ್ರಯೋಜನ ಇದೆ ಇಲ್ಲ? ಅದರಲ್ಲಿ ಯಾವುದೂ ಇಲ್ಲ, ವಿಧಾನಸೌಧ ಇಲ್ಲ, ಕಬ್ಬನ್ ಪಾರ್ಕ್ ಇಲ್ಲ, ರಾಜ್ ಪಾರ್ಕ್ ಇಲ್ಲ, ಅದರಲ್ಲಿ ಆ ಕಡೆಗೆ ಏನ್ ತೋರ್ಸೋದು? ಇದು ಕೂಡ ಹಾಗೆ ಸೂಚಕ, ಅದು ನಿಜವಾದ ವೇದ ಯಾವ ಕಡೆ ಎತ್ತ ಎತ್ತ ಕಡೆ ಇದೆಯೋ ಆ ಕಡೆ ಯೋಚನೆ ಮಾಡ್ತಾ ಇದೆ ಅವರು. ಅದೇ ಅಲ್ಲ, ಹಾಗಾಗಿ ಇಲ್ಲಿದೆ ಹೃದಯೇಶ್ವತಿಷ್ಠಂತಿ ವೇದಾಹ ಏನ ಪರಂಧನಂ. ಯಾವುದು ಸಂಪತ್ತು ಯಾವುದು ಅಂದ್ರೆ ಅದನ್ನು ವೇದ ಹೇಳಿದೆ. ನಿಜವಾದ ಸಂಪತ್ತು ಯಾವುದು ಇಂಥವರಿಗೆ ಅಂದ್ರೆ ರುಚ ಸಾಮಾನ್ ಯಜೋಘೋಷಿ, ರುಚ ಋಕ್ಕುಗಳು ಋಗ್ವೇದ, ಸಾಮಾನಿ ಕಾಮಗಳು ಸಾಮವೇದ, ಯಜೋಘೋಷಿ ಯಜುರ್ವೇದ, ಅಥರ್ವೇದ ಬಂತು ಅಲ್ಲಿ ರುಕುಗಳೇ ಇರೋದು ಅಲ್ಲೂ ಕೂಡ. ರುಜ ಸಾಮಾನ ಯಜೋಘೋಷಿ ಅದೇನು ಅಂದ್ರೆ ಆಹಿಶ್ರೀಹಿ, ಅದೇ ಸಂಪತ್ತು. ಈ ಸಂಪತ್ತಿನ ಹಾಗಲ್ಲ, ಅಮೃತಾಶ್ರೀಹಿ ನಾಶವಿಲ್ಲದ ಸಂಪತ್ತು, ಅವಿನಾಶಿಯಾದ ಸದಾ ಸತ್ಪುರುಷರ ಪಾಲಿಗೆ ನಿಜವಾದ ಸಂಪತ್ತು. ಆ ಸಂಪತ್ತನ್ನ ಸಂಪಾದನೆ ಮಾಡಬೇಕಾಗಿದೆ. ಹಾಗಾಗಿ ವೇದಗಳು ಇಲ್ಲಿ ಸುರಕ್ಷಿತ, ನಮ್ಮ ಪತ್ನಿಯರು ಮನೆಯಲ್ಲಿ ಸುರಕ್ಷಿತ. ಸುರಕ್ಷಿತ ಹೇಗೆ, ಯಾರು ಕಾಪಾಡ್ತಾರೆ ಅವ್ರನ್ನ ಅಂದ್ರೆ ಅವರ ಚಾರಿತ್ರ್ಯ ಅವ್ರನ್ನ ಕಾಪಾಡ್ತಾ ಇದೆ. ಆ ಕಾಲದಲ್ಲಿ ಈ ಉಲ್ಲೇಖ ತುಂಬಾ ನೋಡ್ತೇವೆ. ಸರಿಯಾದ ಚಾರಿತ್ರ ಇದೆಯಲ್ಲ, ಅದು ಅದೇ ರಕ್ಷಣೆ ಮಾಡ್ತದೆ. ಆಕೆಯನ್ನ ರಕ್ಷಣೆ ಮಾಡೋದಕ್ಕೆ ಕೋಟೆ ಬೇಡ, ಕೋಟೆ ಎಲ್ಲ ಚಾರಿತ್ರ ರಕ್ಷಣೆ ಮಾಡ್ತಕ್ಕಂಥದ್ದು. ಕೋಟೆ ಎಲ್ಲ ಅಥವಾ ಪರಿವಾರ ರಕ್ಷಕರ ಬಳಗ ಅಲ್ಲ, ವಸ್ತ್ರಗಳು ಕೂಡ ಅಲ್ಲವಂತೆ. ಯಾವುದು ಅಂದ್ರೆ ಚಾರಿತ್ರ್ಯ, ಅದು ಸಿಗ ರಕ್ಷಣೆ ನಿಜವಾಗಿ ಎಂಬುದಾಗಿ ರಾಮನ ಒಂದು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ದಾರ ಚಾರಿತ್ರ ರಕ್ಷಿತ, ಅವ್ರ ಚಾರಿತ್ರ ಅವ್ರನ್ನ ಕಾಪಾಡ್ತಾ ಇರ್ತೇವೆ, ಅವ್ರು ಇರ್ತಾರೆ ಅಲ್ಲಿ. ನಾವು ಮತ್ತೆ ನಮ್ಮ ಹತ್ರ ಬೇರೆಯನ್ನು ಹೇಳಕ್ ಶುರು ಮಾಡಬೇಡ. ಇನ್ನೇನು ನಿಶ್ಚಯ ಹೊತ್ತಾಗಿ ಮಾಡಬೇಕಾದ್ಯನಿಲ್ಲ, ಮಾಡಿ ಆಗಿದೆ ನಿಶ್ಚಯವನ್ನು. ಇನ್ನೇನು ಇಲ್ಲ, ಸದ್ಗತು ಸುಕೃತ ಮತಿ, ನಿನ್ನ ಜೊತೆಗೆ ಇರಬೇಕು, ನಿನ್ನ ಜೊತೆ ಹೋಗ್ಬೇಕು ಅಂತ ನಿಶ್ಚಯ ಮಾಡಿ. ಸುಕೃತ ಸುಕೃತ ಅಂತ ಅಂದ್ರೆ ದೃಢವಾಗಿ ನಿಶ್ಚಯಿಸಲ್ಪಟ್ಟಿದೆ ಅದು. ಮತ್ತೆ ಬೇರೆ ತರ ಹೇಳ್ತಾರೆ, ಈಗ ನಾವು ಹೇಳಿದ್ದನ್ನ ಕೇಳೋದು ಧರ್ಮ ನಿನಗೆ, ನೀನು ಹಾಗೆ ಮಾಡೋದ್ರಿಂದ ಪ್ರಪಂಚವೆಲ್ಲೂ ಧರ್ಮದಲ್ಲಿ ಉಳಿತದೆ. ಇಲ್ಲ ಅಂದ್ರೆ ಯಾರು ಧರ್ಮದಲ್ಲಿ ಉಳಿತಾರೆ ಆಮೇಲೆ ಅನ್ನುವ ಕೌಸಲ್ಯ ತರ ಕಡೆಯಿಂದ ಒಂದು ಬಾಣವು ಬಂತವರಿಗೆ. ಯಾಚಿತೋನೋ ನಿವರಸ್ವ, ನಾವು ಬೇಡ್ಕೊಳ್ತಾ ಇದ್ರೆ ಹಿಂದಿರುಗು ನೀನು. ಎಂತವ್ರು ಬೇಡ್ಕೊಳ್ತಾ ಇರೋದು, ಹಂಸ ಶುಭ ಶಿರೋರುಹೈ, ಶಿರೋರುಹ ಅಂದ್ರೆ ಕೂದಲು, ಶಿರಸು ತಲೆ ಅಲ್ಲಿ ಬೆಳೀತದೆ ಅಂತ. ಶಿರೋರುಹ ಕೂದಲು, ಕೂದಲು ಬೆಳ್ಳಗಿದೆ ಅಂತ, ಬೆಳ್ಳಗಾಗಿದೆ ಕೂದಲು. ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತಾರೆ, ಹಂಸದ ಹಾಗೆ. ಯಾರಾದ್ರೂ ಬಿಳಿ ಕೂದಲು ಅಂತ ಅದ್ರ ಬಗ್ಗೆ ಅಂದ್ರೆ ಅಸಡ್ಡೆ ಮಾಡಿದ್ರೆ ಇಲ್ಲಿದೆ ನೋಡಿ. ಏನು ನೀವು ಬೇಜಾರು ಮಾಡ್ಕೊಳ್ಬೇಡಿ, ಹಂಸದ ಹಾಗೆ ಬಿಳಿ ಆಗಿದೆ ನನ್ನ ತಲೆ ಕೂದಲು. ಒಳ್ಳೊಳ್ಳೆ ಸಂಗತಿಗಳು ಎಷ್ಟಿದೆ ಬಿಳಿದು. ಕಪ್ಪು ಅಂದ್ರೆ ಅದು ಕಪ್ಪು ಅಂತ ಏನು, ಅದಕ್ಕೆ ಬೇರೆ ತರ ಇದೆ. ಅಮಾಸ್ಯ ಕಾಲದ ರಾತ್ರಿ ಹಾಗೆಲ್ಲ ಅನ್ಬೋದು ನಾನು. ಮಸಿ ಯಾರು ಕಪ್ಪಗಿದ್ರೆ ನಾವು ಅದಕ್ಕೆ ನಡೀತದೆ, ಕಪ್ಪು ಇದ್ದಾರೆ, ಕಪ್ಪು ಕಪ್ಪಗಿದ್ದಾರೆ ಅನ್ನೋದು ಒಂದು ನೆಗೆಟಿವ್ ಆಗಿಬಿಡ್ತದೆ ನೋಡಿ. ಕೂದಲಿ ಒಂದು ಮಾತ್ರ ಬೇರೆ ತರ, ಇದೇನು ವಿಚಿತ್ರವಾದ. ಅದು ವಾಸ್ತವವಾಗಿ ಪಕ್ವತೆ ಅದು ಯಾವಾಗಲೂ ಹೇಳುದು, ತಲೆಯೊಳಗಿನ ಅನುಭವದ ಬಿಳುಪು ಕೂದಲಿಗೆ ಹರಡೋದು, ಅದು ಹೊರಗಡೆ ಬಂದು ಬಿಡಿಯಾಗೋದಂದ್ರೆ ಏನದು, ಬಿಡಿಯೋದು ಪಾಸಿಟಿವ್, ಅದು ನೆಗೆಟಿವ್ ಅಲ್ಲದು, ಅದು ಇರಲಿ ಬಿಡಿಯೋದು, ತೊಂದರೆ ಏನಿಲ್ಲ. ಅದು ಒಳಗಿಂದ ಅರಿವು ಅರಿವು ಬಿಳುಪಾಗಿರ್ತದೆ ಅಂತ, ಅರಿವಿನ ಬಣ್ಣ ಬಿಳುಪು ಅಂತ ಹೇಳ್ತಾರೆ, ಜ್ಞಾನ ಪ್ರವೇ ಅಂತ. ಅದು ಹೊರಗೆ ಬಂದು ಬಿಳಿ ಮಾಡೋದು ಎಲ್ಲವನ್ನು, ಹಾಗಿರ್ಬೇಕು ನಿಜವಾಗಿ. ಇದ್ದವರೆಲ್ಲ ಹಾಗೆ ಅಂತಲ್ಲ, ನಾನು ಬಿಡಿಯಾದವರೆಲ್ಲ ಹಾಗೆ ಅಂತಲ್ಲ, ವಾಸ್ತವ ಇದು ಅಂತ ಈಗಿರ್ಬೇಕು. ಹಾಗಾಗಿ ಹಂಸ ಶುಕ್ಲ ಶಿರೋರು, ಹಂಸದಂತೆ ಬಿಡುಪಾದ ತಲೆ ಕೂದಲುಳ್ಳ ನಾವು ಎಷ್ಟು ಮುಂದೆನದು, ತುಂಬಾ ವಿಚಿತ್ರವಾಗಿದೆ ಅದು. ಮಹಿ ಪದನ ಪಾಂಸುಲೈ, ಧೂಳಾಗಿದೆ ಅಲ್ಲ ಧೂಳಿನಲ್ಲಿ, ಅದು ಬಿದ್ದು ಎದ್ದು ಆಗಿರ್ಬೋದು ಪಾಪ ಅವರು, ಅದು ಆಗಿರ್ಬೋದು. ಧೂಳು ತಲೆಮಟ್ಟಕ್ಕೆ ಎದ್ದಿದೆ ಅಲ್ಲಿ, ಅದು ಕಾರಣ ಇರ್ಬೋದು. ಮಹಿ ಪತನ ಅಂತ ಹೇಳ್ತಾರೆ ಅವರು, ಮಹಿ ಪತನ ಪಾಂಸುಲಿ, ಇದ್ದೆದ್ದು ಧೂಳಾಗಿರ್ತಕ್ಕಂಥದ್ದು. ಈ ತಲೆಗಳು ನಿನ್ನನ್ನು ಕಿರ್ಕೊಳ್ತಾ ಇದ್ದೇವೆ. ಮರಳು ಅಯೋಧ್ಯೆಗೆ, ಎಷ್ಟೆಲ್ಲ ಯಜ್ಞಗಳು ಪ್ರಾರಂಭ ಆಗಿದ್ದಾವೆ ಅಯೋಧ್ಯೆಯಲ್ಲಿ, ಅದೆಲ್ಲ ಪೂರ್ಣ ಆಗೋದು ನಿನ್ನನ್ನು ಆಶಯಿಸಿಕೊಂಡಿದೆ. ಪೂರ್ಣಾಹುತಿ ಮಾಡ್ಬೇಕಲ್ಲ, ಯಜ್ಞ ಪೂರ್ಣ ಮಾಡ್ಬೇಕಲ್ಲ. ಹಿಂದೆಲ್ಲ ಹಾಗೆ ಅಂತ, ಅಯೋಧ್ಯೆಯಲ್ಲಿ ಯಜ್ಞಗಳು ನಡೆದ್ರೆ ರಾಮ ಬಂದು ಪೂರ್ಣ ಆಗುವಂತದ್ದೆಲ್ಲ, ಪೂರ್ಣ ಪುರುಷ ಬಂದು ಪೂರ್ಣತೆಯನ್ನು ಕಾಣುವಂತದ್ದು. ಹಾಗಾಗಿ ಆ ಯಜ್ಞ ಎಲ್ಲ ಪೂರ್ತಿ ಆಗ್ಬೇಕಲ್ಲ. ಮಗು ಹೋಗೋಣ ವಾಪಸ್ ಅಯೋಧ್ಯೆಗೆ, ವತ್ಸ ಸಂಬೋಧನೆ ಮಾಡ್ತಾರೆ. ಹಾಗಾಗಿ ಭಕ್ತಿ ಮಂಜಿ ಭೂತಾನಿ ಜಂಗಮ ಜಂಗಮ ನಿಜ ಸಾವರ ಜಂಗಮ ಅಂದ್ರೆ ಕೆಲವಕ್ಕೆ ಚಲನೆ ಇದೆ ಪ್ರಪಂಚದಲ್ಲಿ, ಅದು ಜಂಗಮ. ಕೆಲವಕ್ಕೆ ಚಲನೆ ಇಲ್ಲ, ಅದು ಸ್ಥಾವರ. ಸ್ಥಾವರ ಜಂಗಮ ಅಂದ್ರೆ ಇಷ್ಟೇ, ಗತಿ ನಿವೃತ್ತವು. ಸ್ಥಾವರ ಅಂದ್ರೆ ಚಲನೆ ಇಲ್ಲ, ಇದಕ್ಕೆ ಚಲನೆ ಇಲ್ಲ, ನಿಮಗೆಲ್ಲ ಚಲನೆ ಇಲ್ಲ. ಸ್ಥಾವರ ಜಂಗಮ, ಇದೆರಡಕ್ಕೂ ಭಕ್ತಿ ಇದೆ ನಿನ್ನಲ್ಲಿ ಅಂತ ಅವ್ರು ಹೇಳೋದು. ಭಕ್ತಿ ಮಂತಿಹಿ ಭೂತಾನಿ ಜಂಗಮ ಅಜಂಗಮಾನಿ, ಜಂಗಮ ಅಜಂಗಮ ಎರಡೂ ನಿನ್ನಲ್ಲಿ ಭಕ್ತಿ ಇಟ್ಕೊಂಡಿವೆ. ಹಾಗಾಗಿ ಭಕ್ತಿ ಭಕ್ತೇಶು ದರ್ಶಯ, ಅವರ ಭಕ್ತಿಗೆ ನೀನು ಕರಗು. ನೋಡಿ ಅವನ ಮೇಲೆ ಎಷ್ಟು ಒತ್ತಡ ಹೇರಿದ್ದಾರೆ ಅಂದ್ರೆ ರಾಮನ ಮೇಲೆ. ಯಾರಾದ್ರೂ ಕೂಡ ವನವಾಸ ಮಾಡ್ತಿರ್ಲಿಲ್ಲ, ರಾಮನೊಬ್ಬನ ಅಲ್ಲಿದ್ರೆ ಯಾರಾದ್ರೂ ಕೂಡ ವನವಾಸ ಮಾಡ್ತಿರ್ಲಿಲ್ಲ. ಮರಗಳನ್ನು ತೋರಿಸ್ತಾರೆ, ಮನೆ ನಿಮ್ಗೆ ಇದನ್ನ ಹೇಳಿದ್ದು, ಅದ್ರ ನಿಜವಾಗ ತೋರಿಸ್ತಾರೆ. ಆ ಬ್ರಾಹ್ಮಣೋತ್ತಮರು ಬ್ರಾಹ್ಮಣ ಶ್ರೇಷ್ಠರು ಮರಗಳನ್ನು ತೋರ್ತೇವೆ, ನೋಡು ಆ ಮರಗಳನ್ನು. ಉದ್ದತ ವೇಗಿನ ಅವುಗಳಿಗೆ ನಿನ್ ಜೊತೆಗೆ ಓಡಿ ಬರಬೇಕು ಅನ್ನೋ ಮನಸ್ಸು ಆ ಮರಗಳಿಗೆ. ಆದ್ರೆ ಬೇರು ಬಂಧನ, ನೆಲದಾಳಕ್ಕೆ ಹೋದ ಬೇರು ಕಿತ್ತು ಓಡಿ ಹೋಗಲಿಕ್ಕೆ ಬಿಡೋದಿಲ್ಲ, ಅದು ಹಿಡ್ಕೊಂಡಿದೆ ಅದು. ಆದ್ರೆ ಬೀಸುವ ಗಾಳಿಯ ಅದೊಂದು ಸಂದರ್ಭ, ಅದೊಂದು ಗಾಳಿ ಕೂಡ ಆ ಕಡೆಗೆ ಬೀಸ್ತಾ ಇದೆ. ರಾಮ ಹೋಗ್ತಾ ಇದನು ಅನುಕೂಲವಾದ ಅಂತ ಹೇಳ್ತಾರೆ, ಹಿಂದಿಂದ ಗಾಳಿ ಬೀಸ್ತಾ ಇರುವಂತಕ್ಕಂಥದ್ದು. ಅದ್ರ ಪರಿಣಾಮವಾಗಿ ಆ ರೆಂಬೆ ಕೊಂಬೆಗಳೆಲ್ಲ ಈ ಕಡೆ ಆಗಿದೆ. ರಾಮ ಯಾವ ಕಡೆ ಹೋಗ್ತಾ ಇದನ್ನು, ಆ ಮರಗಳ ರೆಂಬೆ ಕೊಂಬೆಗಳೆಲ್ಲ ಆ ಕಡೆಗೆ ತಿರುಗಿದೆ. ನೋಡು ಅವುಗಳಿಗೇನು ಗತಿ, ನಿನ್ ಜೊತೆ ಬರೋ ಸಾಧ್ಯವ ಅವುಗಳು, ಪಾಪ ಅವುಗಳನ್ನು ನೋಡಿಯಾದ್ರೂ ಇಲ್ಲೇ ಇರಬೇಕು. ಅನುಗಂತು ಅಶಕ್ತಾಸ್ತ್ವಾಂ ಹೀಗೆ ಹೇಳ್ತಾರೆ, ನಿಮ್ ಜೊತೆಗೆ ಬರಬೇಕು ಅಂತ ಇಷ್ಟು ಅವುಗಳದ್ದು ಕೂಡ ಅಶಕ್ತ ಆಗುದಿಲ್ಲ. ಮೂಲ ಈ ವೃದ್ಧತೆ ವೇಗಿನ, ಆ ಮೂಲ ಆ ಬೇರು ಆ ವೇಗವನ್ನು ಹನನೆ ಮಾಡಿದೆ, ಅವುಗಳನ್ನ ನಿಲ್ಲಿಸ್ಬಿಟ್ಟಿದೆ, ಹೇಳಿದ್ರು ಕಾಲಿಗೆ ಸರಪಳಿ ಹಾಕಿದಾಗೆ. ಉನ್ನತ ವಾಯು ವೇಗಿಯನ್ನು ವಿಕ್ರೋಶಂತಿ, ಮರಗಳು ಆಕ್ರಂದನ ಮಾಡೋದನ್ನು ನೋಡು. ಅಕ್ಷರಶಃ ಮರಗಳು ಹತ್ತು ಕರೆಯುವುದನ್ನು ನೋಡು. ಪಕ್ಷಿಗಳು ನಿಶ್ಚೇಷ್ಟ ಆಹಾರ ಸಂಚಾರ ಕಾಳಿದಾಗಿ ಕೂಡ ಅವು ಹಾರತಾ ಇಲ್ಲ, ಸಂಚಾರ ಮಾಡ್ತಾ ಇಲ್ಲ, ನಿಶ್ಚೇಷ್ಟ ಸುಮ್ಮನೆ ಕೂತಿದೆ ಗೂಡಿನಲ್ಲಿ ತಪ್ಪಿಯಾಗಿ. ಬೇಸರದಲ್ಲಿ ಪಕ್ಷಿಗಳು ತಪ್ಪಿಗೆ ಕೂತಿದ್ದಾವೆ, ಚರಣಿಯೇ ಇಲ್ಲದೆ. ವೃಕ್ಷೇಕ ಸ್ಥಾನ ವಿಷ್ಠಿತ, ವೃಕ್ಷದ ಒಂದು ಜಾಗ ಒಂದು ಮೂಲೆಯಲ್ಲಿ ವಿಷ್ಠಿತ ಪ್ರತಿಷ್ಠಾಪನೆ ಮಾಡಿದಾಗಿ ತಪ್ಪನೆ ಕೂತು ಬಿಟ್ಟಿದ್ದಾವೆ. ಪಕ್ಷಿನೋ ಅಭಿಪ್ರಾಯ ಜನತೆ, ಆ ಪಕ್ಷಿಗಳು ಬೇಡೋದನ್ನು ನೋಡಿ ಬಿಟ್ಟು ಹೋಗ್ಬೇಡ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಂತ ಪಕ್ಷಿಗಳು ಬೇಡ್ಕೊಳ್ಳೋದು ನೋಡು. ಸರ್ವಭೂತಾನುಕಂಪಿ ನಮ್ಮ, ಯಾಕೆಂದ್ರೆ ನೀನು ಸರ್ವಭೂತಾನುಕಂಪಿ. ಅನುಕಂಪ ಬರೇ ನನ್ನವರ ಮೇಲೆ ಅಂತಲ್ಲ, ಮಾನವರ ಮೇಲೆ ಮಾತ್ರ ಅಂತಲೂ ಅಲ್ಲ, ಸಮಸ್ತ ಭೂತಕೋಟಿಗಳ ಮೇಲೆ, ಪ್ರಾಣಿಗಳು ಪಕ್ಷಿ ಕ್ರಿಮಿ ಕೀಟಗಳ ಮೇಲೆ ಕೂಡ ಅನುಕಂಪ ಉಳ್ಳವನು ನೀನು. ನಿನ್ನ ಆ ಪಕ್ಷಿಗಳು ಕೂಡ ಬೇಡ್ಕೊಳ್ಳೋದು ನೋಡು. ಇಂತ ಹೀಗೆ ಅವ್ರು ಬೇಡ್ಕೊಳ್ಳೋ ಹೊತ್ತಿಗೆ ನಿಜವಾಗಿ ಇನ್ನು ರಾಮ ಮುಂದೆ ಹೋಗ್ತಾ ಇಲ್ಲ, ಮುಂದೆ ಹೋಗ್ಬಾರ್ದು, ಎಷ್ಟು ಬೇಡ್ಕೊಳ್ಳ, ಮುಂದೆ ಹೋಗ್ಬಾರ್ದು. ನಿಂತರ ಅಲ್ಲಿ ಅಲ್ಲಿಯೇ ನಿಂತನ. ಯಾಕೆ? ಯಾಕೆಂದ್ರೆ ಹಿಂದಿನಿಂದ ಬ್ರಾಹ್ಮಣರು ಹೋಗ್ಬೇಡ ರಾಮ, ಇರು ಇರು, ಪಕ್ಷಿ ನೋಡು, ವೃಕ್ಷ ನೋಡು, ಹಾಗೆಲ್ಲ ಹೇಳಿ ಅವ್ರು ಬೇಡ್ಕೊಳ್ತಾ ಇದಾರೆ. ಹಿಂದಿನಿಂದ ಎಳಿತಾ ಇದ್ದಾರೆ ಅವರೆಲ್ಲರೂ ಕೂಡ ರಾಮನನ್ನು. ಏತನ್ ಮಧ್ಯೆ ಮುಂದಿನಿಂದಲೂ ಕೂಡ ಯಾರು ಬಂದು ತಡೆದರೆ ಅಂತೆ, ಕೂಡುದು. ಅವ್ರು ಹೇಗೆ ತಡೆದ್ರು ಅಂದ್ರೆ, ನಿಂತೇ ಬಿಟ್ಟ ರಾಮ ಅಲ್ಲೇ, ನಿಂತ, ಮುಂದೆ ಹೋಗಲಿಲ್ಲ ರಾಮ. ಹೌದಾ ಅಂದ್ರೆ, ಹೌದೇ, ನಿಜವಾಗಿ ಹೌದು, ಮುಂದೆ ಹೋಗ್ಲಿಲ್ಲ, ಅಲ್ಲೇ ನಿಂತ ರಾಮ. ಯಾರೋ ಬಂದು ನಿಲ್ಲಿಸಿದ್ರು ರಾಮನನ್ನ, ನೀವು ಊಹೆ ಮಾಡೋಕ್ ಕೂಡ ಸಾಧ್ಯ ಇಲ್ಲದಿರ್ತಕ್ಕಂತ ಒಬ್ರು ಬಂದು, ಕಲ್ಪನೆ ಕೂಡ ಮಾಡಕ್ ಸಾಧ್ಯ ಇಲ್ಲ. ನೀವು ಇದನ್ನ ನೀವು ಗೆಸ್ ಮಾಡಕ್ ಸಾಧ್ಯ ಇಲ್ಲ. ನೀವು ವಾಲ್ಮೀಕಿ ರಾಮಾಯಣ ಓದಿದ್ರೆ ಗೊತ್ತಾಗ್ಬೋದಷ್ಟೇ, ಓದಕ್ ಹೋಗ್ಬೇಡಿ, ನಾಳೆ ನಾನು ಹೇಳ್ತೇನೆ ನಿಮ್ಗೆ ಅದನ್ನ. ಇವತ್ತು ಈ ವಿಪರೀತ ಕ್ಯೂರಿಯಾಸಿಟಿಯಿಂದ ತೆಗೆದು ನೋಡಕ್ ಹೋಗ್ಬೇಡಿ, ನೀನು ಹೇಳ್ಬಾರ್ದು ಅವರಿಗೆಲ್ಲ ಅದೇನಂತ. ನೀವು ಕಲ್ಪನೆ ಕೂಡ ಮಾಡೋ ಸಾಧ್ಯ ಇಲ್ಲದೇ ಇರೋಂತ ಅಂತವರೊಬ್ರು ಬಂದು ರಾಮನನ್ನ ತಡೆದು ನಿಲ್ಲಿಸಿಯೇ ಬಿಟ್ರು. ಈಗ ಹಿಂದಿನಿಂದಲೂ ಕೂಡ ರಾಮನಿಗೆ ಸೆಳೆತ, ಮುಂದಿನಿಂದ ಅಡ್ಡಗಿಸುವವರು. ಹೀಗಾಗಿ ರಾಮ ನಿಂತ, ಮತ್ತೆ ನಡೀಬೇಕಾದ್ರೆ ನಾಳೆ ಬರಬೇಕು. ಸರಿ ರಾಮ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ.